ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿ ಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಇತಿಹಾಸ ವಿಭಾಗದ ಮೊದಲ ಪತ್ರಿಕೆಯ 3ನೇ ಘಟಕವನ್ನು ಪಾಠ ಮಾಡುವವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾದ ವೆಂಕಟೇಶ್ ಟಿಎಸ್. ಈಗ ಕೇಳೋಣ 3ನೇ ಸಂಚಿಕೆ.
ಆತ್ಮೀಯ ತೃತೀಯ ಬಿಎ 5ನೇ ಸೆಮಿಸ್ಟರ್ ಬಾನುಲಿ ವಿದ್ಯಾರ್ಥಿಗಳಿಗೆ ಇಂದಿನ ಬಾನುಲಿ ಪಾಠಕ್ಕೆ ಸ್ವಾಗತ. ಇಂದಿನ ಬಾನುಲಿ ಪಾಠದಲ್ಲಿ ತಮಗೆ ನಿಗದಿಪಡಿಸಿರುವ ಇತಿಹಾಸದ ಪತ್ರಿಕೆ ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ 1336ರವರೆಗೆ ಎನ್ನುವ ಶೀರ್ಷಿಕೆಯಲ್ಲಿ ಬರ್ತಕ್ಕಂಥ 3ನೇ ಘಟಕ ಏನಿದೆ, ಆ ಘಟಕದಲ್ಲಿ ಕಳೆದ 2 ತರಗತಿಗಳಿಂದ ದ್ವಾರಸಮುದ್ರದ ಹೊಯ್ಸಳರ ಬಗ್ಗೆ, ಅವರ ರಾಜಕೀಯ ನಾಯಕರುಗಳ ಬಗ್ಗೆ, ಅವರ ಸೈನಿಕ ಸಾಧನೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇಂದಿನ ತರಗತಿಯಲ್ಲಿ ಹೊಯ್ಸಳರ ಕಾಲದ ಆಡಳಿತ ವ್ಯವಸ್ಥೆಯ ಬಗ್ಗೆ ಮತ್ತು ಅವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಆಸಕ್ತಿಯಿಂದ ಹೇಳ್ತೀರಿ ಅನ್ನುವಂಥ ಒಂದು ಸದಾಶಯವನ್ನು ಇಟ್ಟುಕೊಂಡು ಹೊಯ್ಸಳರ ಆಡಳಿತ ಪದ್ಧತಿಯ ಬಗ್ಗೆ ನಿಮಗೊಂದಷ್ಟು ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಹೊಯ್ಸಳರು ಆರಂಭದಲ್ಲಿ ಸಣ್ಣ ರಾಜ್ಯವನ್ನು ಕಟ್ಟಿಕೊಂಡು ವಿಷ್ಣುವರ್ಧನ, ಇಮ್ಮಡಿ ಬಲ್ಲಾಳ ಮತ್ತು ಮುಮ್ಮಡಿ ಬಲ್ಲಾಳರ ಕಾಲದಲ್ಲಿ ವಿಶಾಲವಾದಂಥ ಸಾಮ್ರಾಜ್ಯವನ್ನಾಗಿ ಮಾರ್ಪಡಿಸಿಕೊಂಡು ಆ ವಿಶಾಲವಾದಂಥ ಸಾಮ್ರಾಜ್ಯಕ್ಕೆ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ನೀಡುವುದರ ಮೂಲಕ ತಾವು ಕಟ್ಟಿದ್ದಂಥ ಸಾಮ್ರಾಜ್ಯ ದೀರ್ಘಕಾಲ ನೆನೆ ನಿಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಿದಂಥವರು. ಆರಂಭದಲ್ಲಿ ಹೊಯ್ಸಳರು ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದರು. ವಿಷ್ಣುವರ್ಧನ ಆ ಸಾಮಂತಿಕೆಯಿಂದ ಹೊರಬರಲಿಕ್ಕೆ ಪ್ರಯತ್ನ ಪಟ್ಟರೂ 2ನೇ ಬಲ್ಲಾಳನ ಕಾಲದಲ್ಲಿ ಆತನ ಆಸೆ ಈಡೇರಿ ಸಂಪೂರ್ಣವಾಗಿ ಸ್ವತಂತ್ರರಾದಂಥ ಹೊಯ್ಸಳರು, 2ನೇ ಬಲ್ಲಾಳನ ಕಾಲದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರರಾದಂಥ ಹೊಯ್ಸಳರು ತಾವು ಮತ್ತು ತಮ್ಮ ಪೂರ್ವಜರು ಸೈನಿಕ ಸಾಧನೆಗಳ ಮೂಲಕ ವಶಪಡಿಸಿಕೊಂಡು ವಿಸ್ತರಿಸಿದಂಥ ವಿಶಾಲವಾದಂಥ ಸಾಮ್ರಾಜ್ಯಕ್ಕೆ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡುವುದಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿರುವಂಥದ್ದು ಕೂಡ ಚರಿತ್ರೆಯಲ್ಲಿ ದಾಖಲಾಗಿರುವಂಥ ವಿಚಾರ. ಇವರ ಕಾಲದ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡೋದಾದರೆ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ ರಾಜಪ್ರಭುತ್ವ ಅನ್ನುವಂಥದ್ದು ಇವರ ಆಡಳಿತದ ಪ್ರಮುಖವಾದಂಥ ಅಂಶ. ವಂಶ ಪಾರಂಪರಾಗತವಾದಂಥ ರಾಜಪ್ರಭುತ್ವ ಇವರ ಆಡಳಿತ ಪದ್ಧತಿಯಾಗಿದ್ದಂಥದ್ದು. ರಾಜ ಆಡಳಿತದ ಸರ್ವೋಚ್ಚ ಅಧಿಕಾರಿಯಾಗಿದ್ದ, ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಗಳು ರಾಜನಲ್ಲಿ ಕೇಂದ್ರೀಕೃತ ಆಗಿದ್ದು. ಆದರೆ ರಾಜ್ಯಪ್ರಭುತ್ವ ನಿರಂಕುಶವಾಗಿರಲಿಲ್ಲ. ಧರ್ಮರಕ್ಷಕರಾಗಿದ್ದಂಥ ಹೊಯ್ಸಳ ಅರಸರು ಸನಾತನವಾದಂಥ ಧರ್ಮಶಾಸ್ತ್ರಗಳಿಗೆ ಅನುಗುಣವಾಗಿ ರಾಜ್ಯಭಾರವನ್ನು ಮಾಡ್ತಾಯಿದ್ರು. ರಾಜ್ಯ ವಿಸ್ತರಣೆ, ಪ್ರಜೆಗಳ ರಕ್ಷಣೆ, ಶಾಂತಿ ಪಾಲನೆ, ನ್ಯಾಯ ವಿತರಣೆ, ಸರ್ವ ಧರ್ಮಗಳ ರಕ್ಷಣೆ, ಆರ್ಥಿಕ ಅಭಿವೃದ್ಧಿ, ಉಚ್ಚ ಅಧಿಕಾರಿಗಳ ನೇಮಕ ಇವೆಲ್ಲವೂ ಕೂಡ ರಾಜನ ಪ್ರಮುಖ ಕರ್ತವ್ಯಗಳಾಗಿದ್ದು ರಾಜ ಈ ಒಂದು ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ರಾಜಗುರುಗಳ, ಮಂತ್ರಿಗಳ, ದಂಡನಾಯಕರ ಮತ್ತು ರಾಜಪರಿವಾರದವರ ಸಹಾಯವನ್ನು, ಸಲಹೆ ಸೂಚನೆಗಳನ್ನು ಪಡ್ಕೊಳ್ತಾ ಇದ್ದ. ಧರ್ಮ ಪರಿಪಾಲಕರು, ಪ್ರಜೆಗಳ ಹಿತಾಕಾಂಕ್ಷಿಗಳು, ಸಾಂಸ್ಕೃತಿಕ ಪ್ರಗತಿಯ ರುವಾರಿಗಳೂ ಆಗಿದ್ದಂಥ ಹೊಯ್ಸಳ ಅರಸರು ಈ ಕಾರಣಕ್ಕೆ ಬಹಳ ಆದರ್ಶಪ್ರಾಯರಾಗಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದಾಗೆ ಅರಸರು ತಮ್ಮ ದೈನಂದಿನ ಆಡಳಿತವನ್ನು ನಡೆಸಲಿಕ್ಕೆ ಅಧಿಕಾರಿಗಳ, ದಂಡನಾಯಕರ ಮತ್ತು ರಾಜಪರಿವಾರದವರ ಸಲಹೆಗಳನ್ನು ಪಡ್ಕೊಳ್ತಾ ಇದ್ದರು. ಅದರಂತೆ ಆಡಳಿತದಲ್ಲಿ ರಾಜನಿಗೆ ಸಹಕಾರವನ್ನು ನೀಡುವುದಕ್ಕೋಸ್ಕರ ಮಂತ್ರಿಮಂಡಲ ಅಸ್ತಿತ್ವದಲ್ಲಿತ್ತು. ಆ ಮಂತ್ರಿಮಂಡಲವನ್ನು ಪಂಚಪ್ರಧಾನರು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಆ ಪಂಚಪ್ರಧಾನರು ಆಡಳಿತದ ಮತ್ತು ಪ್ರಜಾಭಿವೃದ್ಧಿಯ ಕಾರ್ಯಗಳಿಗೆ ಶ್ರಮಿಸ್ತಾ ಇದ್ದರು. ಆ ಪಂಚಪ್ರಧಾನರು ಯಾರ್ಯಾರಪ್ಪ ಅಂತ ಹೇಳಿದ್ರೆ ಮಹಾಪಸಯನ ಅಂತ ಆತ ಪ್ರಧಾನಮಂತ್ರಿ, ಮಹಾಪಸಯನ ಅಂದರೆ ಪ್ರಧಾನಮಂತ್ರಿ, ಮಹಾಸಂಧಿ ವಿಗ್ರಹಿ ಈತ ವಿದೇಶಾಂಗ ಮಂತ್ರಿ, ಶ್ರೀಕರುಣಾಧಿಕಾರಿ ಈತ ಕಂದಾಯ ಮಂತ್ರಿ, ಹಿರಿಯ ಭಂಡಾರಿ ಈತ ಖಜಾನೆಯ ಮಂತ್ರಿ, ಮಹಾಸೇನಾಧಿಪತಿ ಈತ ರಕ್ಷಣಾ ಮಂತ್ರಿ. ಈ 5 ಜನರನ್ನು ಪಂಚಪ್ರಧಾನರು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಮತ್ತೊಮ್ಮೆ ತಮ್ಮ ಗಮನಕ್ಕೆ, ಮಹಾಪಸಯನ ಈತ ಪ್ರಧಾನಮಂತ್ರಿ, ಮಹಾಸಂಧಿ ವಿಗ್ರಹಿ ಈತ ವಿದೇಶಾಂಗ ಮಂತ್ರಿ, ಶ್ರೀ ಕರುಣಾಧಿಕಾರಿ ಅಥವಾ ಕರುಣಾಧಿಕಾರಿ ಕಂದಾಯ ಮಂತ್ರಿ, ಹಿರಿಯ ಭಂಡಾರಿ ಈತ ಖಜಾನೆ ಮಂತ್ರಿ, ಮಹಾಸೇನಾಧಿಪತಿ ಈತ ರಕ್ಷಣಾ ಮಂತ್ರಿ. ಈ ಐದು ಜನರುಗಳನ್ನು ಒಳಗೊಂಡಂಥ ಪಂಚಪ್ರಧಾನರು ಅಂತ ಏನು ಕರೆಸ್ಕೊಳ್ತಾ ಇದ್ದಂಥ ಮಂತ್ರಿಮಂಡಲ ಏನಿತ್ತು, ಇದು ಕ್ರಮವಾಗಿ ಆಡಳಿತದಲ್ಲಿ ರಕ್ಷಣೆಗೆ ಸಂಬಂಧಪಟ್ಟಂಥ, ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂಥ, ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂಥ ಮತ್ತು ಕಂದಾಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜನಿಗೆ ಮಾಹಿತಿಯನ್ನು, ಸಲಹೆ ಸೂಚನೆಗಳನ್ನು ಮತ್ತು ಎಲ್ಲ ಇಲಾಖೆಗಳ ಮೇಲಿನ ಒಂದು ಹಿಡಿತವನ್ನು ಈ ಪಂಚಪ್ರಧಾನರು ಒಳಗೊಂಡಿದ್ದಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಈ ಮಂತ್ರಿಗಳಿಗನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ರಾಜ ನಿಷ್ಠೆ ಮತ್ತು ದಕ್ಷತೆಗೆ ಹೆಚ್ಚು ಮಾನ್ಯತೆಯನ್ನು ನೀಡ್ತಾ ಇದ್ದ. ನಿಷ್ಠೆ, ದಕ್ಷತೆ ಮತ್ತು ಅರ್ಹತೆಗಳ ಮಾನದಂಡದ ಮೇಲೆ ಈ ಪಂಚಪ್ರಧಾನರುಗಳನ್ನು ನೇಮಕ ಮಾಡಲಾಗ್ತಾ ಇತ್ತು. ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥದ್ದು, ಸೈನ್ಯವನ್ನು ಸಂಘಟನೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಪ್ರಜಾರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಕಲೆ ಮತ್ತು ಸಾಹಿತ್ಯಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು ಮತ್ತು ರಾಜಾಜ್ಞೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಎಲ್ಲ ಮಂತ್ರಿಗಳ ಕರ್ತವ್ಯ ಆಗಿದ್ದಂಥದ್ದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಈ ಪಂಚಪ್ರಧಾನರ ಜೊತೆಗೆ ರಾಜಗುರುಗಳು ಕೂಡ ಆಡಳಿತದಲ್ಲಿ ಮತ್ತು ಆಡಳಿತದ ನಿರ್ವಹಣೆಯಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ವಹಿಸ್ತಾ ಇದ್ದಂಥದ್ದು ಹೊಯ್ಸಳರ ಕಾಲದ ಆಡಳಿತ ಪದ್ಧತಿಯಲ್ಲಿ ನಾವು ಕಾಣ್ತಕ್ಕಂಥ ಪ್ರಮುಖ ಅಂಶ. ಅದೇ ರೀತಿ ಯುವರಾಜ ಆಡಳಿತದಲ್ಲಿ ಮತ್ತು ಸೈನಿಕ ದಂಡಯಾತ್ರೆಗಳಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದ. ಅದರಲ್ಲೂ ಹಿರಿಯ ಮಗನನ್ನು ರಾಜ ಯುವರಾಜನನ್ನಾಗಿ ನೇಮಕವನ್ನು ಮಾಡ್ತಾ ಇದ್ದ. ಯುವರಾಜನು ಪಂಚಪ್ರಧಾನರಲ್ಲಿ ಒಬ್ಬ ಹೆಚ್ಚುವರಿ ಸದಸ್ಯನಾಗಿರ್ತಾ ಇದ್ದ. ಈತನಿಗೆ ರಾಜನೀತಿ, ಯುದ್ಧ ನೀತಿ ಮತ್ತು ಆಡಳಿತ ಈ ರೀತಿಯಾದಂಥ ಕ್ಷೇತ್ರಗಳೇನಿದ್ದು ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ತರಬೇತಿಯನ್ನು ನೀಡಲಾಗ್ತಾ ಇತ್ತು. ಅದರಲ್ಲೂ ಯುವರಾಜರನ್ನು ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾ ಇದ್ದುದರಿಂದ ಯುವರಾಜ ಕೂಡ ರಾಜನೊಂದಿಗೆ ಸ್ವತಂತ್ರವಾಗಿ ದಂಡಯಾತ್ರೆಗಳಲ್ಲಿ ಭಾಗವಹಿಸ್ತಾ ಇದ್ದ. ರಾಜನ ಅನುಪಸ್ಥಿತಿಯಲ್ಲಿ ದೈನಂದಿನ ಆಡಳಿತವನ್ನು ಈ ಯುವರಾಜ ನೋಡಿಕೊಳ್ತಾ ಇದ್ದಂಥದ್ದು ಕೂಡ ಈ ಹೊಯ್ಸಳರ ಕಾಲದ ಆಡಳಿತ ವ್ಯವಸ್ಥೆಯ ವೈಶಿಷ್ಟ್ಯ ಅಂದರೆ ಬಹುಶಃ ತಪ್ಪಾಗಲಾರದು. ಯುವರಾಜ ಪಂಚಪ್ರಧಾನರು ರೀತಿಯಲ್ಲೇ ಮಹಾರಾಣಿಯರೂ ಕೂಡ ಹೊಯ್ಸಳರ ಕಾಲದಲ್ಲಿ ಆಡಳಿತ, ಯುದ್ಧ ಮತ್ತು ಧರ್ಮ ಕಾರ್ಯಗಳಲ್ಲಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಮಗೆ ಗೋಚರ ಆಗ್ತದೆ. ಅದರಲ್ಲೂ ಮಹಾರಾಣಿಯರು ರಾಜ್ಯಪಾಲೆಯಾಗಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥ ನಿದರ್ಶನಗಳು ನಮಗೆ ಸಾಕಷ್ಟು ಸಿಗುತ್ತವೆ. ಅದರಲ್ಲೂ ವಿಷ್ಣುವರ್ಧನರ ರಾಣಿಯಾದಂಥ ಬಲ್ಲಮದೇವಿ ಮತ್ತು ಶಾಂತಲಾ ದೇವಿಯರು ಕ್ರಮವಾಗಿ ಅಸಂಧಿ, ಐನೂರು ಮತ್ತು ಮಲ್ಲಿಗಿ ಪ್ರಾಂತ್ಯಗಳ ರಾಜ್ಯಪಾಲರಾಗಿದ್ದಂಥದ್ದನ್ನು ನಾವು ಗಮನಿಸಿದರೆ ಮಹಾರಾಣಿಯರು ಕೂಡ ಆಡಳಿತದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಂಥದ್ದು ವೇದ್ಯ ಆಗ್ತದೆ. ಇಮ್ಮಡಿ ಬಲ್ಲಾಳನ ರಾಣಿಯಾದಂಥ ಚೋಳಾಂಬದೇವಿ ಕುಂಬಳ ಅನ್ನುವಂಥ ಒಂದು ಪ್ರಾಂತ್ಯದ ರಾಜ್ಯಪಾಲಳಾಗಿದ್ದಳು. ಅದೇ ರೀತಿ ಇಮ್ಮಡಿ ಬಲ್ಲಾಳನ ಮತ್ತೊಬ್ಬ ರಾಣಿಯಾದಂಥ ಉಮಾದೇವಿ ಬೆಳಗುತ್ತಿಯಲ್ಲಿ ಇದ್ದಂಥ ಸಿಂಧರನ್ನು ಸದೆಬಡಿದು ವೀರ ಮಹಿಳೆ ಎನಿಸಿಕೊಂಡಿದ್ದದ್ರ ಬಗ್ಗೆ ಕೂಡ ನಮಗೆ ಶಾಸನಗಳಿಂದ ಮಾಹಿತಿ ಸಿಗ್ತದೆ. ಇದಲ್ಲದೇ ಮಹಾರಾಣಿಯರು ಶಿಕ್ಷಣ, ಸಾಹಿತ್ಯ, ಧಾರ್ಮಿಕ ಸಭಾ ಸಮಾರಂಭಗಳಲ್ಲಿ ಕೂಡ ಭಾಗವಹಿಸುವುದರ ಮೂಲಕ ಪ್ರಮುಖ ಪಾತ್ರವನ್ನು ಆಡಳಿತದಲ್ಲಿ ನಿರ್ವಹಿಸ್ತಾ ಇದ್ದಂಥದ್ದು ಭಾಳ ವಿಶಿಷ್ಟ ಅಂದರೆ ಬಹುಶಃ ತಪ್ಪಾಗಲಾರದು. ಆತ್ಮೀಯ ವಿದ್ಯಾರ್ಥಿಗಳೇ, ಅದೇ ರೀತಿ ಸಾಮಂತ ಅರಸರುಗಳು ಕೂಡ ಹೊಯ್ಸಳ ಸಾಮ್ರಾಜ್ಯದ ಆಡಳಿತಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಆ ಹೊಯ್ಸಳ ಸಾಮ್ರಾಜ್ಯದ ಆಡಳಿತದ ಅನುಕೂಲಕ್ಕಾಗಿ ಅನೇಕ ಪ್ರಾಂತ್ಯಗಳನ್ನು ವಿಭಜನೆ ಮಾಡಿದಂಥದ್ದು ಮತ್ತು ಕೆಲವು ಪ್ರಾಂತ್ಯಗಳು ಸಾಮಂತರಾಜರ ಅಧೀನದಲ್ಲಿದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಆ ಚಂಗಾಳ್ವರು, ಕೊಂಗಾಳ್ವರು, ಸಿಂಧರು, ಸಾಂತರರು ಇವರು ಪ್ರಮುಖವಾಗಿ ಹೊಯ್ಸಳ ಸಾಮ್ರಾಜ್ಯದ ಸಾಮಂತರಾಗಿದ್ದಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಜೊತೆಗೆ ಹೊಯ್ಸಳ ಸಾಮ್ರಾಜ್ಯದ ಸಾಮಂತರಾಗಿದ್ದಂಥ ಇವರುಗಳೆಲ್ಲರೂ ಏನು ಮಾಡ್ತಾಯಿದ್ರು, ವಾರ್ಷಿಕವಾಗಿ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವುದರ ಮೂಲಕ ತಮ್ಮ ರಾಜ್ಯದಲ್ಲಿ ಸ್ವತಂತ್ರವಾದಂಥ ಆಡಳ್ವಿಕೆಯನ್ನು ನಡೆಸ್ತಾ ಇದ್ದರು. ಹಾಗಾಗಿ ಈ ಹೊಯ್ಸಳರು ಸಾಮಂತರ ಅರಸರ ಬಗ್ಗೆ ಪ್ರತಿಷ್ಠಾಪನ, ಸಮುದ್ಧರಣ ಮತ್ತು ನಿರ್ಮೂಲನ ಎಂಬ ತ್ರಿವಿಧ ನೀತಿಯನ್ನು ಅನುಸರಿಸ್ತಾ ಇದ್ದಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲೂ ಒಬ್ಬ ಸಾಮಂತನಿಗೆ ಸಂದರ್ಭಾನುಸಾರ ಸೈನಿಕ ನೆರವನ್ನು ನೀಡಿ ಅವನ ಸಿಂಹಾಸನವನ್ನು ಮರಳಿ ಪಡೆಯಲು ಸಹಾಯ ಮಾಡಿದರೆ ಅದು ಪ್ರತಿಷ್ಠಾಪನೆ ಅನ್ನಿಸ್ತಾ ಇತ್ತು. ಕೆಲವು ಸಂದರ್ಭದಲ್ಲಿ ಸಾಮಂತ ರಾಜವಂಶದ ಹಿರಿಮೆಯನ್ನು ಎತ್ತಿ ಹಿಡಿದಾಗ ಅದು ಸಮುದ್ಧರಣ ನೀತಿ ಆಗ್ತಾ ಇತ್ತು. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಸಾಮಂತರು ಹೊಯ್ಸಳರ ಪರಮಾಧಿಕಾರಕ್ಕೆ ಸಲ್ಲಿಸಬೇಕಾದಂಥ ಕರ್ತವ್ಯಗಳನ್ನು ಪಾಲಿಸುವಲ್ಲಿ ವಿಫಲರಾದಂಥ ಸಂದರ್ಭದಲ್ಲಿ ಅವರ ಪ್ರದೇಶಗಳನ್ನು ಸಂಪೂರ್ಣವಾಗಿ ಸಾಮ್ರಾಟರ ನೇರ ಆಳ್ವಿಕೆಗೆ ಒಳಪಡಿಸ್ಕೊಳ್ಳಲಾಗ್ತಾ ಇತ್ತು. ಇದನ್ನ ನಿರ್ಮೂಲನ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಹಾಗಾಗಿ ಹೊಯ್ಸಳ ಅರಸರು ಸಾಮಂತರ ಬಗೆಗೆ, ಅದರಲ್ಲೂ ಸಾಮಂತ ಅರಸರ ಬಗೆಗೆ ಪ್ರತಿಷ್ಠಾಪನ, ಸಮುದ್ರಣ ಮತ್ತು ನಿರ್ಮೂಲನ ಅನ್ನುವಂಥ ನೀತಿಗಳನ್ನು, ಪ್ರಮುಖವಾದಂಥ ಮೂರು ನೀತಿಗಳನ್ನು ಅನುಸರಿಸ್ತಾ ಇದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಜೊತೆಗೆ ಸಾಮಂತ ಅರಸರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ತಮ್ಮ ಚಕ್ರವರ್ತಿಗಳ ವಿರುದ್ಧ ಬಂಡೆದ್ರೂ ಸಹ ಬಹಳಷ್ಟು ಸಂದರ್ಭಗಳಲ್ಲಿ ಆಡಳಿತಾತ್ಮಕವಾಗಿ, ಅದರಲ್ಲೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು, ಆಡಳಿತ ವ್ಯವಸ್ಥೆ ಸುಗಮವಾಗಿ ನಡೆಯುವಂಥದ್ದಕ್ಕೆ ಬೇಕಾಗಿರುವಂಥ ವಾತಾವರಣವನ್ನು ನಿರ್ಮಿಸುವಲ್ಲಿ ಸಾಮಂತ ಅರಸರ ಕೊಡುಗೆ ಕೂಡ ಪ್ರಮುಖವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದರೆಲ್ಲದರ ತರುವಾಯ ಆತ್ಮೀಯ ವಿದ್ಯಾರ್ಥಿಗಳೇ, ಹೊಯ್ಸಳ ರಾಜ್ಯವನ್ನು ಮತ್ತು ಆ ಹೊಯ್ಸಳ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಡಳಿತವನ್ನು ಕೊಡಬೇಕಾದ್ರೆ, ಅದರಲ್ಲೂ ಮುಖ್ಯವಾಗಿ ಸುಭಿಕ್ಷತೆಯಿಂದ ಮತ್ತು ದಕ್ಷತೆಯಿಂದ ಕೂಡಿದಂಥ ಆಳ್ವಿಕೆಯನ್ನು ನೀಡಬೇಕಾದ್ರೆ, ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ವಿಭಜನೆ ಮಾಡಬೇಕಾದಂಥದ್ದು ಅಗತ್ಯವಾಗಿತ್ತು. ಹಾಗಾಗೇ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಲ್ಲಿ ವಿಭಜಿಸಲಾಗಿತ್ತು. ಪ್ರಾಂತ್ಯಗಳ ಸಂಖ್ಯೆ ಮತ್ತು ಪ್ರಾಂತ್ಯಗಳನ್ನು ಸಂಖ್ಯೆ ಮತ್ತು ವಿಸ್ತೀರ್ಣಗಳು ಸಂದರ್ಭಾನುಸಾರ ಬದಲಾವಣೆ ಆಗ್ತಾ ಇದ್ದವು. ವಿಷ್ಣುವರ್ಧನನ ಆಳ್ವಿಕೆಯ ಕಾಲದಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು, ವಿಷ್ಣುವರ್ಧನನ ಆಳ್ವಿಕೆಯ ಕಾಲದಲ್ಲಿ ಕೊಂಗುನಾಡು, ನುಂಗಲ, ಗಂಗವಾಡಿ, ನೊಳಂಬವಾಡಿ, ಹಲಗೆರೆ, ಹಲಸಿಗೆ, ಕುಂತಲ, ತೊಂಡರನಾಡು, ಕಂಗನಾಡು, ಪುನ್ನಾಡು, ಎಲುಸವಿರ ಮತ್ತು ಬನವಾಸಿಗಳು ಪ್ರಮುಖ ಪ್ರಾಂತ್ಯಗಳಾಗಿದ್ದಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದರೆ, ಯುವರಾಣಿ ಮತ್ತು ಮಹಾರಾಣಿ, ಯುವರಾಜ ಮತ್ತು ರಾಜನ ನಿಕಟ ಸಂಬಂಧಿಗಳೇನಿದ್ದಾರೆ ಅವರುಗಳನ್ನು ಈ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾ ಇದ್ದಂಥದ್ದು ಕೂಡ ಭಾಳ ವಿಶಿಷ್ಟವಾದಂಥ ಅಂಶ ಅಂದರೆ ತಪ್ಪಾಗಲಾರದು. ಅದರಲ್ಲೂ ಕಂದಾಯ ಕ್ಷೇತ್ರಗಳಿಗೆ ಅನುಗುಣವಾಗಿ ಪ್ರಾಂತ್ಯಗಳನ್ನು ಹೆಸರಿಸಲಾಗ್ತಾ ಇತ್ತು. ಪ್ರಾಂತ್ಯಗಳಲ್ಲಿ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥದ್ದು, ಶಾಂತಿ ಪಾಲನೆ ಮಾಡ್ತಕ್ಕಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು, ನ್ಯಾಯ ವಿತರಣೆ ಮಾಡ್ತಕ್ಕಂಥದ್ದು, ಕಲೆ ಮತ್ತು ಸಂಸ್ಕೃತಿಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು ಈ ಎಲ್ಲ ರಾಜ್ಯಗಳ ರಾಜ್ಯಪಾಲರುಗಳ ಕರ್ತವ್ಯವಾಗಿದ್ದಂಥದ್ದನ್ನು ನಾವು ಕಾಣ್ತೀವಿ. ಪ್ರಾಂತ್ಯಾಧಿಕಾರಿಗಳು ಏನು ಪ್ರಾಂತ್ಯ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಂಥ ಪ್ರಾಂತ್ಯಾಧಿಕಾರಿಗಳು ಏನಿದ್ದಾರೆ ಅವರು ರಾಜನೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದ್ದಂಥದ್ದು. ಮತ್ತು ಆಗಲೇ ನಾನು ಹೇಳ್ತಾ ಇದ್ದಾಗೆ ವಿಷ್ಣುವರ್ಧನನ ರಾಣಿಯರಾದಂಥ ಬಿಲ್ಲಮದೇವಿ, ಶಾಂತಲಾದೇವಿ ಮತ್ತು ಎರಡನೇ ಬಲ್ಲಾಳನ ರಾಣಿಯಾದಂಥ ಚೋಳಾಂಬಾದೇವಿಯವರು ಹಲವಾರು ಪ್ರಾಂತ್ಯಗಳ ಪ್ರಾಂತ್ಯಾಧಿಕಾರಿಗಳಾಗಿದ್ದಂಥದ್ದು ಕೂಡ ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಇನ್ನು ಹೊಯ್ಸಳರ ಕಾಲದ ಸ್ಥಳೀಯ ಆಡಳಿತವನ್ನು ನಾವು ನೋಡೋದಾದರೆ, ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಪ್ರಾಂತ್ಯಗಳನ್ನು ಅನೇಕ ನಾಡುಗಳಾಗಿ ವಿಭಜನೆ ಮಾಡಲಾಗಿತ್ತು. ನಾಡುಗಳ ಅಧಿಕಾರಿಗಳನ್ನು ಹೆಗ್ಗಡೆ, ಕರಣ, ನಾಡಪ್ರಭು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಸಾಮಾನ್ಯವಾಗಿ ದಂಡನಾಯಕರು ನಾಡುಗಳನ್ನು ಆಳ್ವಿಕೆ ಮಾಡ್ತಾಯಿದ್ರು. ಹಲವಾರು ಶಾಸನಗಳು ಈ ದಂಡನಾಯಕರುಗಳನ್ನು ನಾಡವರ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ. ಮತ್ತು ನಾಡಿನ ಅಧಿಕಾರಿಗಳೇನಿದ್ದಾರೆ ಅವರು ರಾಜ್ಯಪಾಲ ಮತ್ತು ಗ್ರಾಮೀಣ ಗಣ್ಯರ ಸಹಯೋಗದೊಂದಿಗೆ ಆಡಳಿತವನ್ನು ನಡೆಸ್ತಾ ಇದ್ದರು. ಇನ್ನು ನಗರಗಳಲ್ಲಿ ಮತ್ತು ನಗರಗಳ ಆಡಳಿತವನ್ನು ಪಟ್ಟಣ ಶೆಟ್ಟಿ ಎನ್ನುವಂಥವನು ನೋಡಿಕೊಂಡ್ರೆ, ಗ್ರಾಮಗಳ ಆಡಳಿತವನ್ನು ಗೌಡ ಅಥವಾ ಹೆಗ್ಗಡೆ ಎನ್ನುವಂಥವರು ನೋಡ್ಕೊಳ್ತಾ ಇದ್ದರು. ಇವರಿಗೆ ಶಾನುಭೋಗರು ಗ್ರಾಮದ ಅಧಿಕಾರಿಗಳಾಗಿದ್ದುಕೊಂಡು ಕಂದಾಯ ವಸೂಲಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಆಡಳಿತದಲ್ಲಿ ನೆರವನ್ನು ನೀಡ್ತಾ ಇದ್ದರು. ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಅಧಿಕಾರವನ್ನು, ಅದರಲ್ಲೂ ನಿರ್ವಹಣೆಯ ವೆಚ್ಚವನ್ನು ಕಳೆದು, ನಿರ್ವಹಣೆ ಅಂದರೆ ಕಂದಾಯವನ್ನು ಕಟ್ಟಬೇಕಾಗಿರುವಂಥದ್ರಲ್ಲಿ ನಿರ್ವಹಣೆ ವೆಚ್ಚವನ್ನು ಕಳೆದು ಉಳಿದ ಭಾಗಕ್ಕೆ ಮಾತ್ರ ಆ ಕಂದಾಯವನ್ನು ವಸೂಲಿ ಮಾಡಬೇಕು ಅಂತ ಹೇಳಿ, ಆ ಕಂದಾಯ ವಸೂಲಿ ಮಾಡುವಂಥ ಜವಾಬ್ದಾರಿಯನ್ನು ಶಾನುಭೋಗರಿಗೆ ಗ್ರಾಮದ ಮಟ್ಟದಲ್ಲಿ ನೀಡಿದ್ದಂಥದ್ದು ಕೂಡ ಹೊಯ್ಸಳರ ಕಾಲದ ಆಡಳಿತ ವ್ಯವಸ್ಥೆಯ ವೈಶಿಷ್ಟ್ಯ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿ ಈ ಒಂದು ಗ್ರಾಮಗಳ ರಕ್ಷಣೆಯನ್ನು ಮತ್ತು ಗ್ರಾಮಗಳಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು, ನ್ಯಾಯ ಮತ್ತು ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಗ್ರಾಮದ ಅಧಿಕಾರಿಗಳ ಕರ್ತವ್ಯ ಆಗಿದ್ದಂಥದ್ದು, ಅವರು ಅದನ್ನು ಚಾಚು ತಪ್ಪದೇ ಮಾಡಬೇಕಾಗಿದ್ದಂಥದ್ದು ಕೂಡ ಗಮನಾರ್ಹವಾದಂಥ ವಿಚಾರ. ಹಾಗಾಗಿ ಸ್ಥಳೀಯ ಆಡಳಿತದ ಒಂದು ಅಂಶವನ್ನು ನಾವು ಗಮನಿಸಿದ್ರೆ, ಹೊಯ್ಸಳರು ಆ ಕಾಲಘಟ್ಟಕ್ಕಾಗಲೇ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡೋದ್ರ ಕಡೆಗೆ ಆಲೋಚನೆ ಮಾಡಿದ್ದಂಥದ್ದು ಅಂಶ ನಮಗೆ ಮನದಟ್ಟಾಗ್ತದೆ. ಇನ್ನು ಸೈನ್ಯದ ಆಡಳಿತವನ್ನು ನೋಡಿದ್ರೆ, ಹೊಯ್ಸಳರು ಬಲಿಷ್ಠವಾದಂಥ ಸೈನ್ಯವನ್ನು ಒಳಗೊಂಡಿದ್ದಂಥದ್ದು, ಸೈನ್ಯಕ್ಕೆ ಸಾಮ್ರಾಟನೇ ಸರ್ವೋಚ್ಚ ಅಧಿಕಾರಿಯಾಗಿದ್ದಂಥದ್ದು ಗಮನಿಸಬೇಕಾದಂಥ ಅಂಶ. ಇನ್ನು ಸಾಮಂತ ಅರಸರುಗಳು ತಮ್ಮದೇ ಆದಂಥ ಸೈನ್ಯವನ್ನು ಹೊಂದಿದ್ದರು. ಮಹಾಸೇನಾಧಿಪತಿಯನ್ನು ಸೈನ್ಯದ ಮುಖ್ಯಸ್ಥ ಅಂತ ಹೇಳಿ ಗುರುತಿಸಲಾಗ್ತಾ ಇತ್ತು. ಹೊಯ್ಸಳರ ಕಾಲದಲ್ಲಿ ಕಾಲುದಳ, ಅಶ್ವದಳ, ಗಜದಳ ಮತ್ತು ರಥದಳ ಅನ್ನುವಂಥ ಸೈನ್ಯ ಭಾಳ ಪ್ರಮುಖವಾದಂಥ ಅಂಗಗಳಾಗಿದ್ದು ಅನೇಕ ಬಗೆಯ ಶಸ್ತ್ರಾಸ್ತ್ರಗಳನ್ನು ಯುದ್ಧದಲ್ಲಿ ಬಳಸಿಕೆ ಮಾಡಲಾಗ್ತಾ ಇತ್ತು. ಸೈನ್ಯದಲ್ಲಿ ಅದರಲ್ಲೂ ಕೋಟೆಗಳು ಬಹಳ ಪ್ರಮುಖವಾದಂಥ ಸ್ಥಾನವನ್ನು ಪಡೆದಿದ್ದು, ಹೊಯ್ಸಳರ ಸೈನ್ಯದಲ್ಲಿ ದಂಡನಾಯಕರು, ಮನ್ನೆಯರು ಮತ್ತು ಗರುಡರು ಎಂಬ ಯುದ್ಧ ಪ್ರವೀಣ ನಾಯಕರಿದ್ದರು. ಗರುಡರು ಅನ್ನುವಂಥ ಒಂದು ಯೋಧದ ಪಡೆ ಏನಿತ್ತು ಅದು ಹೊಯ್ಸಳ ಸೈನ್ಯದ ಆಧಾರ ಸ್ತಂಭ ಅಂತ ಹೇಳಿ ಅನೇಕ ಶಾಸನಗಳಿಂದ ತಿಳಿದು ಬಂದಿದೆ. ಗರುಡರು ಚಕ್ರವರ್ತಿಗೆ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದ ಯೋಧರಾಗಿದ್ದಂಥದ್ದು ಇಲ್ಲಿ ಉಲ್ಲೇಖನೀಯವಾದಂಥ ಅಂಶ. ಹಾಗಾಗಿ ಸ್ಥಳೀಯ ಆಡಳಿತ, ಸೈನ್ಯದ ಆಡಳಿತದ ಜೊತೆಗೆ ನಾವು ಹೊಯ್ಸಳ ಸಾಮ್ರಾಜ್ಯದ ಕಂದಾಯ ಆಡಳಿತವನ್ನು ನಾವು ಗಮನಿಸೋದಾದರೆ, ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅನೇಕ ಫಲವತ್ತಾದಂಥ ಪ್ರದೇಶಗಳನ್ನು ಕಾಣ್ತೀವಿ. ಅದರಲ್ಲೂ ಹೊಯ್ಸಳ ಸಾಮ್ರಾಜ್ಯ ಕೃಷಿ, ಉದ್ದಿಮೆ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಒಂದು ಪ್ರಗತಿಯನ್ನು ಸಾಧಿಸಿತ್ತು. ಹೊಯ್ಸಳರು ರಾಜ್ಯದ ಆದಾಯವನ್ನು ರಾಜಾಯ ಅನ್ನುವಂಥ ಹೆಸರಿನಿಂದ ಕರೀತಾ ಇದ್ದರು. ಕೃಷಿ, ವಾಣಿಜ್ಯ, ಉದ್ದಿಮೆ, ಸುಂಕ, ದಂಡ, ಆಮದು, ರಫ್ತು ತೆರಿಗೆಗಳು ಮುಂತಾದ ಮೂಲಗಳಿಂದ ರಾಜ್ಯಕ್ಕೆ ಆದಾಯ ಬರ್ತಾ ಇತ್ತು. ಶ್ರೀ ಕರುಣಾಧಿಕಾರಿ ಕಂದಾಯ ಮಂತ್ರಿಯಾಗಿದ್ದ, ಅಂದರೆ ಈತ ಪಂಚಪ್ರಧಾನರಲ್ಲಿ ಒಬ್ಬನಾಗಿದ್ದ, ಈತ ಇಡೀ ಕಂದಾಯದ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದ. ಜೊತೆಗೆ ಉತ್ಪನ್ನದ ಆಧಾರದ ಮೇಲೆ ಭೂಕಂದಾಯವನ್ನು ನಿಗದಿಪಡಿಸಲಾಗ್ತಾ ಇತ್ತು. ಜೊತೆಗೆ ಒಂದು ಹಳ್ಳಿಯ ಎಲ್ಲ ಮೂಲಗಳಿಂದ ಬರ್ತಕ್ಕಂಥ ವರಮಾನ ಏನಿದೆ, ಒಂದು ಹಳ್ಳಿಯ ಎಲ್ಲ ಮೂಲಗಳಿಂದ ಬರ್ತಾ ಇದ್ದಂಥ ವರಮಾನವನ್ನು ಸಿದ್ಧಾಯ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಇದು ಹಳ್ಳಿಗಳಿಂದ ಹಳ್ಳಿಗಳಿಗೆ ಭಿನ್ನ ಆಗಿತ್ತು. ಗಾಣಿಗರು ಅಥವಾ ತೆಲ್ಲಿಗರು ಅನ್ನುವಂಥವ್ರು ಏನಿದ್ದರು ಅವರು ಗಾಣದ ಸುಂಕವನ್ನು ಕೊಡಬೇಕಾಗಿತ್ತು ಹೊಯ್ಸಳರ ಕಾಲದಲ್ಲಿ. ಮತ್ತು ಕಬ್ಬಿಣದ ಗಾಣಗಳ ಮೇಲೂ ಕೂಡ ತೆರಿಗೆಯನ್ನು ಹಾಕಲಾಗ್ತಾ ಇತ್ತು, ಅದನ್ನು ಆಲೆದೆರೆ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಈ ಒಲವರು ಅಥವಾ ಒಲವರು ಎಂಬ ತೆರಿಗೆಗಳು ಕೂಡ ಈ ಹೊಯ್ಸಳರ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ. ಇವು ಆಮದು ಮತ್ತು ರಫ್ತು ತೆರಿಗೆಗಳಾಗಿದ್ದು, ಒಲವರು ಅಂದರೆ ಆಮದು ತೆರಿಗೆ ಮತ್ತು ಹೊಲವರು ಅಂದರೆ ಹೇಳಿ ಅಂದರೆ ರಫ್ತು ತೆರಿಗೆ. ಇದಲ್ಲದೇ ಸುಂಕದ ಹೆಗ್ಗಡೆ, ಗೌಡ ಮತ್ತು ಶಾನುಭೋಗರು ಗ್ರಾಮಗಳಲ್ಲಿ ಕಂದಾಯವನ್ನು ವಸೂಲಿ ಮಾಡ್ತಾಯಿದ್ರು. ರಾಜ್ಯದ ಆದಾಯವನ್ನು ಹೆಚ್ಚಿಸೋದಕ್ಕೋಸ್ಕರ ರಾಜ, ಸಾಮಂತರು, ದಂಡನಾಯಕರು, ವರ್ತಕರು, ಪ್ರಭುಗೌಡರು, ಹೆಗ್ಗಡೆಯವರು ಶ್ರಮಿಸ್ತಾ ಇದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದರ ಜೊತೆಗೆ ರಾಜ್ಯಾದಾಯವನ್ನು ಸಾಮ್ರಾಟನ ರಾಜ ಸಂಬಂಧಿಗಳ ಖರ್ಚಿಗಾಗಿ, ಅಧಿಕಾರಿಗಳ ಸಂಬಳ, ದೇವಾಲಯಗಳ ಕೆರೆಕಟ್ಟೆಗಳ ನಿರ್ಮಾಣಕ್ಕೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಣೆಗೆ ವಿನಿಯೋಗ ಮಾಡ್ತಾ ಇದ್ದಂಥದ್ದು ಕೂಡ ಹೊಯ್ಸಳರ ಕಾಲದ ಆಡಳಿತದ ವೈಶಿಷ್ಟ್ಯ. ಇದೆಲ್ಲದರ ಜೊತೆಗೆ ಹೊಯ್ಸಳರು ವಂಶೀಯ ಸಾರ್ವಭೌಮತ್ವವನ್ನು ಅಂದರೆ ರಾಜಪ್ರಭುತ್ವವನ್ನು ಹೊಂದಿದ್ರೂ ಸಹ ಎಲ್ಲೂ ಕೂಡ ಅವರು ದರ್ಪಿಷ್ಟ ನಿರಂಕುಶ ಮತಿಗಳಾಗಿರಲಿಲ್ಲ. ಪ್ರಾಚೀನವಾದಂಥ ಧರ್ಮಶಾಸ್ತ್ರಗಳೇನಿದ್ದೋ, ಸಂಪ್ರದಾಯಗಳೇನಿದ್ದೋ, ನೀತಿ ನಿಯಮಗಳೇನಿದ್ದೋ ಅವುಗಳ ಅನ್ವಯ ಇವರು ರಾಜ್ಯವನ್ನು ಆಳ್ವಿಕೆ ಮಾಡ್ತಾಯಿದ್ರು. ಧರ್ಮಾಧಿಕಾರಿಗಳು ಮತ್ತು ರಾಜಗುರುಗಳ ಮಾರ್ಗದರ್ಶನ ಎಲ್ಲ ಸಂದರ್ಭದಲ್ಲೂ ಎಲ್ಲ ಅರಸರುಗಳು ಕೂಡ ಅವರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದ್ದರು. ಜೊತೆಗೆ ರಾಜನ ಪ್ರತಿಷ್ಠೆ ಏನಿದೆ ಮತ್ತು ಆತನ ಗೌರವಗಳನ್ನು ಹೆಚ್ಚಿಸ್ತಕ್ಕಂಥದ್ದೇನಿದೆ, ಅದರಲ್ಲೂ ಪ್ರಜೆಗಳ ಹಿತವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಕಲೆ ಮತ್ತು ಸಾಹಿತ್ಯ ಮತ್ತು ಶಿಕ್ಷಣವನ್ನು ಬೆಳೆಸ್ತಕ್ಕಂಥದ್ದೇನಿದೆ, ಇವೆಲ್ಲವೂ ಕೂಡ ಆಡಳಿತದ ಆದರ್ಶಗಳಾಗಿದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕೆ ಉತ್ತಮವಾದಂಥ ಆಡಳಿತವನ್ನು ನೀಡಲಿಕ್ಕೆ ಪ್ರತಿಯೊಬ್ಬ ಅರಸನೂ ಕೂಡ ಹೊಯ್ಸಳರ ಕಾಲದಲ್ಲಿ ಶ್ರಮಿಸ್ತಾ ಇದ್ದ ಅಂತ ಹೇಳಿದ್ರೆ ಅದು ರಾಜನ ಪ್ರತಿಷ್ಠೆಯನ್ನು ಮತ್ತು ಗೌರವಾಧಾರಗಳನ್ನು ಮಾತ್ರ ಹೆಚ್ಚಿಸ್ತಾ ಇರಲಿಲ್ಲ, ಸಂಪೂರ್ಣವಾಗಿ ಆ ರಾಜ್ಯದ ಪ್ರಜೆಗಳ ಹಿತರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಪ್ರದೇಶದ ಕಲೆ ಸಾಹಿತ್ಯ ಶಿಕ್ಷಣವನ್ನು ಬೆಳೆಸ್ತಕ್ಕಂಥ ಎಲ್ಲ ಉದ್ದೇಶವನ್ನು ಹೊಂದಿದ್ದುದರಿಂದ ಈ ಕಾಲದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಆದರ್ಶಪ್ರಾಯವಾಗಿದ್ದಂಥದ್ದನ್ನು ನಾವಿಲ್ಲಿ ಹೆಸರಿಸಬೇಕಾಗ್ತದೆ. ಅದರಲ್ಲೂ ಹೊಯ್ಸಳರ ಕಾಲದ ಕಲಾಕ್ಷೇತ್ರವನ್ನು ನಾವು ನೋಡಿದಾಗ ಅದರಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಏನಿದೆ, ಆ ಸಾಧನೆಗೆ ಈ ಕಾಲದಲ್ಲಿದ್ದಂಥ ಭದ್ರವಾದಂಥ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಸಹಕಾರಿಯಾಗಿತ್ತು ಅನ್ನುವಂಥದ್ದು ನಾವು ನೆನಪಿನಲ್ಲಿಡಬೇಕಾದಂಥ ಅಂಶ. ಆಡಳಿತದಲ್ಲಿ ಬಿಗಿಯಾದಂಥ ಹಿಡಿತ ಪ್ರಭುತ್ವಕ್ಕೆ ಇರಲಿಲ್ಲ ಅಂತ ಹೇಳಿದರೆ ಕಲಾಕ್ಷೇತ್ರದಲ್ಲಿ ಇಂಥ ಒಂದು ಮಹತ್ತರವಾದಂಥ ಸಾಧನೆಯನ್ನು ಹೊಯ್ಸಳರು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ಹೊಯ್ಸಳರ ಕಾಲದ ಆಡಳಿತ ವ್ಯವಸ್ಥೆಯನ್ನು ನಾವೇನು ಇಲ್ಲಿವರೆಗೂ ನಾನೇನು ನಿಮಗೆ ಮಾಹಿತಿಯನ್ನು ನೀಡಿದೆ, ಆ ಆಡಳಿತ ವ್ಯವಸ್ಥೆಯ ರೀತಿಯಲ್ಲೇ ಬಹುಮುಖ್ಯವಾದಂಥ ಕೊಡುಗೆಯನ್ನು ಹೊಯ್ಸಳರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥದ್ದು, ಕೊಟ್ಟು ಹೋಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಭಾರತೀಯ ಶಿಲ್ಪ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಂದರೆ ವಾಸ್ತುಕಲಾ ಕ್ಷೇತ್ರಕ್ಕೆ ಹೊಯ್ಸಳರ ಕೊಡುಗೆ ಅತ್ಯದ್ಭುತವಾಗಿರತಕ್ಕಂಥದ್ದು, ಸ್ಮರಣೀಯವಾಗಿರ್ತಕ್ಕಂಥದ್ದು, ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಬಾದಾಮಿ ಚಾಲುಕ್ಯರು ಆರಂಭಿಸಿದಂಥ ಒಂದು ವಾಸ್ತುಕಲೆ ಏನಿದೆ ಅಂದರೆ ವಾಸ್ತು ಶಿಲ್ಪ ಶೈಲಿ ಏನಿದೆ, ಆ ಶೈಲಿ ರಾಷ್ಟ್ರಕೂಟ ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ವಿಕಸನವನ್ನು ಹೊಂದಿ ಅಂದರೆ ವಿಕಾಸ ಆಗಿ ಹೊಯ್ಸಳರ ಕಾಲದಲ್ಲಿ ಒಂದು ಪರಿಪೂರ್ಣತೆಯ ಹಂತವನ್ನು ತಲುಪಿರುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ. ಆರಂಭದಲ್ಲಿ ಹೊಯ್ಸಳರು ಚಾಲುಕ್ಯರ ಶೈಲಿಯನ್ನು ಮುಂದುವರಿಸಿದ್ರೂ ಕೂಡ ತರುವಾಯ ತಮ್ಮದೇ ಆದಂಥ ಕೆಲವು ವಿಶೇಷ ಲಕ್ಷಣಗಳನ್ನು ಅಳವಡಿಸಿಕೊಂಡು ತಮ್ಮದೇ ಆದಂಥ ವಿಶೇಷವಾದಂಥ ಶೈಲಿಯನ್ನು ಜಗತ್ತಿಗೆ ಪರಿಚಯಿಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಅದರಲ್ಲೂ ಸಂಪೂರ್ಣವಾಗಿ ಹೊಯ್ಸಳರ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಆಗಿರ್ಬೋದು, ರಾಜಪ್ರಭುತ್ವದ ವ್ಯವಸ್ಥೆ ಆಗಿರ್ಬೋದು, ಅದರಲ್ಲಿ ಬರ್ತಕ್ಕಂಥ ಅರಸರಾಗಿರ್ಬೋದು, ಸಾಮಂತರಾಗಿರ್ಬೋದು, ಮಹಾರಾಣಿಯರಾಗಿರ್ಬೋದು, ಉನ್ನತ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ, ಅಂದರೆ ತಾವು ಅಪಾರವಾದಂಥ ಆಸಕ್ತಿಯನ್ನು ತೋರಿಸುವುದರ ಮೂಲಕ, ಅಂದರೆ ಅದಕ್ಕೆ ಬೇಕಾಗಿರುವಂಥ ರಾಜಾಶ್ರಯವನ್ನು ನೀಡುವುದರ ಮೂಲಕ ವಾಸ್ತುಕಲೆಯ ಬೆಳವಣಿಗೆಗೆ ಕಾರಣವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದರಲ್ಲೂ ಬೇಲೂರು, ಹಳೇಬೀಡು, ಸೋಮನಾಥಪುರ, ಶ್ರವಣಬೆಳಗೊಳ, ಕಣ್ಣಾನೂರುಗಳಲ್ಲಿರ್ತಕ್ಕಂಥ ಪ್ರಮುಖ ವಾಸ್ತು ಮತ್ತು ಶಿಲ್ಪಕಲಾ ಕೇಂದ್ರಗಳೇನಿದೆ ಅಲ್ಲಿರ್ತಕ್ಕಂಥ ಶಿಲ್ಪಕಲಾ ಕೃತಿಗಳನ್ನು ನಾವು ನೋಡಿದಾಗ ಹೊಯ್ಸಳರ ಕಾಲದ ಒಂದು ಶೈಲಿ ಮತ್ತು ಹೊಯ್ಸಳರು ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಆದ್ಯತೆಯನ್ನು ಕೊಟ್ಟು ಅನ್ನುವಂಥ ವಿಚಾರ ನಮಗೆ ಮನದಟ್ಟಾಗ್ತದೆ. ನಾನಾಗಲೇ ಹೇಳ್ತಾ ಇದ್ದಾಗೆ ಕಲ್ಯಾಣಿ ಚಾಲುಕ್ಯರ ನಂತರ ಅಧಿಕಾರಕ್ಕೆ ಬಂದಂಥ ಹೊಯ್ಸಳರು ತಮ್ಮದೇ ಆದಂಥ ಒಂದು ವಾಸ್ತುಶೈಲಿಯನ್ನು ಆರಂಭಿಸಿದ್ರು. ಚಾಲುಕ್ಯರ ವಾಸ್ತುಶೈಲಿಯ ಕೆಲವು ಅಂಶಗಳನ್ನು ಇವರು ಅಳವಡಿಸ್ಕೊಂಡ್ರು ಕೂಡ ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಇವರು ಹೊಸದಾಗಿ ಸೇರಿಸುವುದರ ಮೂಲಕ ತಮ್ಮದೇ ಆದಂಥ ಒಂದು ವಿಶಿಷ್ಟ ಬಗೆಯ ಶೈಲಿಯನ್ನು ಪ್ರಚಾರಕ್ಕೆ ತಂದರು. ಹಾಗಾಗಿ ಹೊಯ್ಸಳರ ಕಾಲದಲ್ಲಿ ಬೆಳೆದು ಬಂದಂಥ ಒಂದು ವಾಸ್ತುಶೈಲಿಯನ್ನು ಹೊಯ್ಸಳ ಶೈಲಿ ಅಥವಾ ವೇಸರ ಶೈಲಿ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಏಕೆಂದರೆ ಹೊಯ್ಸಳರ ಕಾಲದ ಶಿಲ್ಪಿಗಳೇನಿದ್ದಾರೆ, ಅವರು ತಾವು ನಿರ್ಮಾಣ ಮಾಡಿದಂಥ ದೇವಾಲಯಗಳಲ್ಲಿ ವಿಶಿಷ್ಟವಾದಂಥ ಶೈಲಿಯನ್ನು ಅಳವಡಿಸ್ಕೊಳ್ಳುವುದರ ಮೂಲಕ, ಅಂದರೆ ವಿಗ್ರಹಗಳನ್ನು ಕೆತ್ತುವಂಥ ವಿಚಾರ ಆಗಿರ್ಬೋದು, ಮತ್ತು ದೇವಾಲಯಗಳ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ತಳಪಾಯವನ್ನು ನಿರ್ಮಾಣ ಮಾಡುವಂಥ ಸಂದರ್ಭ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಚಾಲುಕ್ಯರಿಗಿಂತ ವಿಭಿನ್ನವಾದಂಥ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದರ ಮೂಲಕ ವಿಶಿಷ್ಟವಾದಂಥ ಶೈಲಿಯನ್ನು ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ, ಅದರಲ್ಲೂ ಪ್ರಪಂಚಕ್ಕೆ ಇವರು ಪರಿಚಯಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗೇ ವಿನ್ಸೆಂಟ್ ಸ್ಮಿತ್ ಮತ್ತು ಫರ್ಗ್ಯೂಸನ್ರವರು ಹೊಯ್ಸಳ ಶೈಲಿಯು ಚಾಲುಕ್ಯ ಶೈಲಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದರೆ, ಚಾಲುಕ್ಯ ಶೈಲಿಯು ಹೊಯ್ಸಳರ ಕಾಲದಲ್ಲಿ ಪರಿಪಕ್ವತೆಯನ್ನು ಪಡ್ಕೊಳ್ತು ಅಂತ ಹೇಳಿ ವಾಸ್ತುಶಾಸ್ತ್ರಜ್ಞ ಪರ್ಸಿ ಬ್ರೌನ್ ಹೇಳಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಂದರೆ ಅಷ್ಟರ ಮಟ್ಟಿಗೆ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಶೈಲಿಯನ್ನು ಪರಿಚಯಿಸುವುದರ ಮೂಲಕ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅಗಾಧವಾದಂಥ ಒಂದು ಸಾಧನೆಯನ್ನು ಹೊಯ್ಸಳರು ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾದರೆ ಹೊಯ್ಸಳ ಮತ್ತು ವೇಸರ ಶೈಲಿಯ ಲಕ್ಷಣಗಳನ್ನು ನಾವು ನೋಡಬೇಕಾಗ್ತದೆ. ಆ ಲಕ್ಷಣಗಳು ಏನಾಗಿದ್ದು, ಯಾಕೆ ನಾವು ಇಷ್ಟೊಂದು ಮಾನ್ಯತೆಯನ್ನು ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೊಡ್ತೀವಿ ಅಂತ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಈ ಹೊಯ್ಸಳ ಅಥವಾ ವೇಸರ ಶೈಲಿಯ ಲಕ್ಷಣಗಳು ಸುಮಾರು 15 ಲಕ್ಷಣಗಳನ್ನು ನಾವಿಲ್ಲಿ ಕಾಣ್ತೀವಿ. ವಾಸ್ತುಶಾಸ್ತ್ರಜ್ಞರು 15 ಲಕ್ಷಣಗಳನ್ನು ಗುರುತಿಸಿದ್ದಾರೆ. ಅವುಗಳನ್ನು ಒಂದೊಂದಾಗಿ ತಮ್ಮ ಗಮನಕ್ಕೆ ತರೋದಾದರೆ, ನಾನಾಗಲೇ ಹೇಳ್ತಾ ಇದ್ದಾಗೆ ವೇಸರ ಅಥವಾ ಹೊಯ್ಸಳ ಶೈಲಿ ಎನ್ನುವಂಥದ್ದು ಹೊಯ್ಸಳರ ಕಾಲದಲ್ಲಿ ಬೆಳೆದು ಬಂದಂಥ ಒಂದು ವಿಶಿಷ್ಟವಾದಂಥ ಶೈಲಿ. ಮತ್ತು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಸಂಗಮ ಅಂತಲೂ ಕೂಡ ಇದನ್ನು ಕರೆಯಲಾಗ್ತದೆ. ಆದರೆ ಇದು ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಸ್ಥಾನವನ್ನು ಚರಿತ್ರೆಯಲ್ಲಿ ಪಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ಈ ವಾಸ್ತುಕಲೆಯ ಪ್ರಮುಖ ಲಕ್ಷಣಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಒಂದನೆಯದು ಕೆತ್ತನೆ ಕೆಲಸಕ್ಕೆ ಉತ್ತಮವಾದಂಥ ನಸು ಹಸಿರು ಅಥವಾ ಕಪ್ಪು ನೀಲಿ ಛಾಯೆಯುಳ್ಳ ಬಳಪದ ಕಲ್ಲುಗಳನ್ನು ಉಪಯೋಗಿಸಲಾಗಿದೆ. ಅಂದರೆ ನಸು ಹಸಿರು ಅಥವಾ ಕಪ್ಪು ನೀಲಿ ಛಾಯೆ ಉಳ್ಳಂಥ ಬಳಪದ ಕಲ್ಲುಗಳನ್ನು ಉಪಯೋಗಿಸಿರ್ತಕ್ಕಂಥದ್ದು ಒಂದು ಮೊದಲನೇ ಲಕ್ಷಣ. ಎರಡನೆಯದು ನಕ್ಷತ್ರಾಕಾರದ ಜಗತಿಯ ಮೇಲೆ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ನಕ್ಷತ್ರಾಕಾರದ ತಲವಿನ್ಯಾಸ, ಜಗತಿ, ಕೂಟಗಳು, ಭಿತ್ತಿ ಅಲಂಕರಣ, ಕಂಬಗಳು ಮತ್ತು ಶಿಖರ, ಇವು ಹೊಯ್ಸಳ ಶೈಲಿಯ ವಿಶಿಷ್ಟ ಲಕ್ಷಣಗಳು. ಇನ್ನು ಮೂರನೇದು ವಿಮಾನ, ಸುಖನಾಸಿ, ನವರಂಗ, ಮುಖಮಂಟಪಗಳು ಹೊಯ್ಸಳ ದೇವಾಲಯದ ಮುಖ್ಯ ಭಾಗಗಳಾಗಿರ್ತವೆ. ಅಂದರೆ ಯಾವುದೇ ದೇವಾಲಯವನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಹೊಯ್ಸಳ ದೇವಾಲಯವನ್ನು ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ವಿಮಾನ, ಸುಖನಾಸಿ, ನವರಂಗ ಮತ್ತು ಮುಖಮಂಟಪಗಳು ಎಲ್ಲ ದೇವಾಲಯಗಳಲ್ಲಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ನಾಲ್ಕನೆಯ ಒಂದು ಲಕ್ಷಣ, ವಿಮಾನ ಅಥವಾ ಗರ್ಭಗೃಹದ ಏನಿದೆ, ವಿಮಾನ ಅಥವಾ ಗರ್ಭಗೃಹ ಏನಿದೆ ಅದರ ಮೇಲೆ, ಅಂದರೆ ಅದು ಕೂಡ ನಕ್ಷತ್ರಾಕಾರದ ತಲವಿನ್ಯಾಸವನ್ನು ಹೊಂದಿದೆ. ವಿಮಾನ ಅಥವಾ ಗರ್ಭಗೃಹ ಕೂಡ ನಕ್ಷತ್ರಾಕಾರದ ತಲವಿನ್ಯಾಸವನ್ನು ಹೊಂದಿದೆ. ಉತ್ಸವ ವಿಗ್ರಹವನ್ನಿಡಲು ಇರ್ತಕ್ಕಂಥ ಗರ್ಭಗೃಹ ಮತ್ತು ರಂಗಮಂಟಪದ ಮಧ್ಯದಲ್ಲಿ ಬರ್ತಕ್ಕಂಥ ಸುಖನಾಸಿ ಏನಿದೆ, ಆ ಸುಖನಾಸಿ ಕೂಡ ಈ ಒಂದು ಕಾಲದ ವಿಶಿಷ್ಟವಾದಂಥ ಲಕ್ಷಣ. ಅದರಲ್ಲಿ ಮತ್ತೆ ಸುಖನಾಸಿಯ ನಂತರ ನಾವು ಕಾಣ್ತಕ್ಕಂಥದ್ದು ನವರಂಗ ಅನ್ನುವಂಥದ್ದು. ನವರಂಗ ವಿಶೇಷವಾದಂಥ ಪೂಜಾ ಸಮಯದಲ್ಲಿ ನೃತ್ಯ ಮತ್ತು ಸಂಗೀತ ಸೇವೆಗಾಗಿ ಉಪಯೋಗಿಸ್ತಾ ಇದ್ದಂಥ ಸ್ಥಳ. ಹಾಗಾಗಿ ನಾಲ್ಕನೆಯ ಒಂದು ಲಕ್ಷಣ ಏನಿದೆ ಈ ವೈಸರ ಅಥವಾ ವೇಸರ ಶೈಲಿಯಲ್ಲಿ ಇರತಕ್ಕಂಥದ್ದು, ಅದು ಗರ್ಭಗೃಹ ಕೂಡ ತಲವಿನ್ಯಾಸವನ್ನು ನಕ್ಷತ್ರಾಕಾರದ ತಲವಿನ್ಯಾಸವನ್ನು ಹೊಂದಿದ್ದರೆ ರಂಗಮಂಟಪ, ಗರ್ಭಗೃಹ ಮತ್ತು ಈ ಸುಖನಾಸಿ ಭಾಗಗಳೇನಿದೆ ಇವೆಲ್ಲವೂ ಕೂಡ ವೈಸಳ ಅಥವಾ ವೇಷರ ಶೈಲಿಯ ಪ್ರಧಾನವಾದಂಥ ಲಕ್ಷಣಗಳಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಐದನೆಯ ಲಕ್ಷಣವನ್ನು ನಾವು ನೋಡೋದಾದರೆ, ದೇವಾಲಯಗಳನ್ನು ಭೂಮಟ್ಟದಿಂದ ಸುಮಾರು 5 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿಯ ಮೇಲೆ ಕಟ್ಟಲಾಗಿದೆ. ಅಂದರೆ ತಳ ಭೂಮಿಯ ಮಟ್ಟದಿಂದ ಸುಮಾರು 5 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿಯ ಮೇಲೆ ಇದನ್ನು ದೇವಾಲಯಗಳನ್ನು ಪ್ರತಿ ದೇವಾಲಯಗಳನ್ನು ಕಟ್ಟಿರುವಂಥದ್ದನ್ನು ಕಾಣ್ತೀವಿ. ಜಗತಿಯ ಅನ್ನುವಂಥದ್ದು ದೇವಾಲಯಕ್ಕಿಂತ ಹೆಚ್ಚಿನ ವಿಸ್ತಾರವನ್ನು ಹೊಂದಿದೆ. ಜಗತಿ ದೇವಾಲಯಕ್ಕಿಂತ ಹೆಚ್ಚಿನ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು. ಮತ್ತು ಜಗತಿಯ ಪ್ರತಿಯೊಂದು ಭಾಗದಲ್ಲೂ ಕೋನದಲ್ಲೂ ಕೂಡ ಆನೆ ಸಿಂಹ ಮುಂತಾದ ಪ್ರಾಣಿಗಳನ್ನು ಜಗತಿಯ ಭಾರವನ್ನು ಹೊರುವಂತೆ ನಿರ್ಮಿಸಿರುವಂಥದ್ದು ಈ ಹೊಯ್ಸಳ ಶೈಲಿಯ ಮತ್ತೊಂದು ಲಕ್ಷಣ. ಇನ್ನು ಆರನೇ ಲಕ್ಷಣ ಯಾವುದಪ್ಪ ಅಂದರೆ, ಜಗತಿಯು ದೇವಾಲಯದ ಪ್ರದಕ್ಷಿಣಾಪಥವಾಗಿದೆ. ಅಂದರೆ ಜಗತಿ ಏನಿದೆ 5 ಅಡಿ ಥರದ ಜಗತಿ ಏನಿದೆ ಅದು ಪ್ರದಕ್ಷಿಣಾಪಥ, ದೇವಾಲಯವನ್ನು ಸುತ್ತು ಮಾಡ್ಕೊಂಡು ಬರ್ಬೋದು ಆ ಜಗತಿಯ ಮೇಲೆ, ಅದು ಪ್ರದಕ್ಷಿಣಾಪಥ ಆಗಿದೆ. ಇನ್ನು 7ನೇದು, ಹೊಯ್ಸಳ ದೇವಾಲಯಗಳು 1-5 ಗರ್ಭಗೃಹಗಳು ಇರುವಂಥ ದೇವಾಲಯಗಳು. ಅಂದರೆ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತು ಪಂಚಕೂಟ. ಅಂದರೆ ಗರ್ಭಗೃಹಗಳ ಆಧಾರದ ಮೇಲೆ ಇವುಗಳನ್ನು ಗುರುತಿಸಲಾಗ್ತದೆ. 1 ಗರ್ಭಗೃಹ ಇದ್ದರೆ ಅದು ಏಕಕೂಟ, 2 ಗರ್ಭಗೃಹ ಇದ್ದರೆ ಅದು ದ್ವಿಕೂಟ, 3 ಗರ್ಭಗೃಹ ಇದ್ದರೆ ಅದು ತ್ರಿಕೂಟ, 4 ಗರ್ಭಗೃಹ ಇದ್ದರೆ ಅದು ಚತುಷ್ಕೂಟ, ಮತ್ತು 5 ಗರ್ಭಗೃಹಗಳನ್ನು ಒಳಗೊಂಡಿರುವಂಥ ದೇವಾಲಯ ಇದ್ದರೆ ಅದನ್ನು ಪಂಚಕೂಟ ದೇವಾಲಯ ಅಂತ ಹೇಳಿ ಕರೆಯಲಾಗ್ತದೆ. ಇದು ಕೂಡ ವೇಸರ ಶೈಲಿಯ ಒಂದು ಲಕ್ಷಣ. ಇನ್ನು 8ನೆಯ ಲಕ್ಷಣವನ್ನು ನಾವು ನೋಡೋದಾದರೆ, ನಕ್ಷತ್ರಾಕಾರದ ಜಗತಿಯ ಮೇಲೆ ದೇವಾಲಯದ ಗೋಡೆಗಳಿವೆ. ನಕ್ಷತ್ರಾಕಾರದ ಜಗತಿಯ ಮೇಲೆ ದೇವಾಲಯದ ಗೋಡೆಗಳಿವೆ. ಮತ್ತು ಗೋಡೆಗಳನ್ನು ಅನೇಕ ಸಮತಟ್ಟಾದ ಪಟ್ಟಿಗೆಗಳಲ್ಲಿ ವಿಂಗಡಿಸಲಾಗಿದೆ. ಗೋಡೆಗಳನ್ನು ಅನೇಕ ಸಮತಟ್ಟಾದಂಥ ಪಟ್ಟಿಗೆಗಳಲ್ಲಿ ವಿಂಗಡಿಸಲಾಗಿದೆ. ಗೋಡೆಯ ಕೆಳಭಾಗದಲ್ಲಿ ಮುಂಚಾಚಿದ ಪಟ್ಟಿಗೆಗಳ ಅಂದರೆ ಮುಂದೆ ಬರ್ತಕ್ಕಂಥ ಪಟ್ಟಿಗೆಗಳ ಮೇಲೆ ಆನೆ, ಕುದುರೆ, ಸಿಂಹ ಮತ್ತು ಲತಾ ತೋರಣಗಳ ಸಾಲುಗಳನ್ನು ಸುಂದರವಾಗಿ ಕೆತ್ತಲಾಗಿದೆ. ಅಂದರೆ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಭಾಗವತ ಮತ್ತು ಪೌರಾಣಿಕ ಸನ್ನಿವೇಶಗಳನ್ನು ಈ ಒಂದು ಪಟ್ಟಿಕೆಗಳಲ್ಲಿ ಕೆತ್ತಿರುವಂಥದ್ದನ್ನು ಕಾಣ್ತೀವಿ. ಇವೆಲ್ಲವೂ ಕೂಡ ಮೂರ್ತಿಗಳು, ಮೂರ್ತಿಯ ಶಿಲ್ಪಗಳ ರೀತಿಯಲ್ಲೇ ಕೆತ್ತಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ. ಇನ್ನು 9ನೆಯ ಲಕ್ಷಣವನ್ನು ನೋಡೋದಾದರೆ, ಚಿತ್ರಪಟ್ಟಿಗೆಗಳ ಮೇಲಿರುವ ಜಾಲಾಂಧ್ರಗಳು, ಚಿತ್ರಪಟ್ಟಿಗೆಗಳ ಮೇಲಿರುವ ಜಾಲಾಂಧ್ರಗಳು ಅಂದರೆ ಕಿಟಕಿಗಳು, ದೇವಾಲಯದಲ್ಲಿ ಬೆಳಕನ್ನು ಹೆಚ್ಚಿಸಲು ಅನುಕೂಲವಾಗಿವೆ. ಈ ವೈಸರ ಕಾಲದ ದೇವಾಲಯಗಳಲ್ಲಿ ದೇವಾಲಯಗಳ ಒಳಗಭಾಗಕ್ಕೆ ಬೆಳಕು ಬರಬೇಕಾದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕಿಟಕಿಗಳು ಅಥವಾ ಜಾಲಾಂಧ್ರಗಳು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತಿವೆ. ಅದರಲ್ಲಿ ಆ ಜಾಲಾಂಧ್ರಗಳನ್ನು ಕೂಡ ಹೂ ಬಳ್ಳಿಗಳ ಅಲಂಕಾರಿಕ ಕೆಲಸದಿಂದ, ಆ ಜಾಲಾಂಧ್ರ ಅಥವಾ ಕಿಟಕಿಗಳನ್ನು ಕೂಡ ಹೂ ಬಳ್ಳಿಗಳ ಅಲಂಕಾರಿಕ ಕೆಲಸದಿಂದ ಕೆತ್ತಿ ದೇವಾಲಯದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಚಿತ್ರ ಪಟ್ಟಿಕೆಗಳ ಮೇಲಿರುವ ಜಾಲಾಂಧ್ರಗಳು ಕೂಡ ಬಹಳ ಪ್ರಮುಖವಾದಂಥ ಸ್ಥಾನವನ್ನು ಈ ಹೊಯ್ಸಳ ಅಥವಾ ವೇಷರ ಶೈಲಿಯಲ್ಲಿ ಪಡೆದಿರುವಂಥದ್ದು ಗಮನಾರ್ಹವಾದಂಥ ವಿಚಾರ. ಇನ್ನು 10ನೆಯ ಒಂದು ಲಕ್ಷಣವನ್ನು ನಾವು ನೋಡೋದಾದರೆ, ಗರ್ಭಗುಡಿಯ ಮೇಲೆ ನಕ್ಷತ್ರಾಕಾರದಲ್ಲಿ ಮೇಲೆ ಇರುವ ಗೋಪುರಗಳು ಎತ್ತರವಾಗಿರುವುದಿಲ್ಲ. ಅಂದರೆ ಗರ್ಭಗುಡಿಯ ಮೇಲೂ ಕೂಡ ಗೋಪುರಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಅವು ನಕ್ಷತ್ರಾಕಾರವಾಗಿ ಇದೆ, ಆದರೆ ಅವು ಹೆಚ್ಚು ಎತ್ತರವಾಗಿಲ್ಲ. ಅವು ಆ ದೇವಾಲಯದ ಮುಖ್ಯ ಭಾಗಕ್ಕೆ ಧಕ್ಕೆಯಾಗದಂಥ ರೀತಿಯಲ್ಲಿ ಇರುವಂಥದ್ದು ಕೂಡ ಗಮನಾರ್ಹವಾದಂಥ ವಿಚಾರ. ಮತ್ತು ಶಿಖರದ ಮುಂಚಾಚಿನ ಮೇಲೆ, ಅಂದರೆ ಆ ದೇವಾಲಯದ ಗರ್ಭಗುಡಿಯ ಮೇಲೆ ಬರ್ತಕ್ಕಂಥ ಗೋಪುರದ ಮೇಲೆ ಬರ್ತಕ್ಕಂಥ ಶಿಖರ ಏನಿದೆ ಅದರ ಮುಂಚಾಚಿನ ಮೇಲೆ ಹೊಯ್ಸಳ ಲಾಂಛನದ ಶಿಲ್ಪ ಇರುವಂಥದ್ದು ಕೂಡ ಈ ಒಂದು ಶೈಲಿಯ ವಿಶಿಷ್ಟವಾದಂಥ ಲಕ್ಷಣ. ಇನ್ನು 11ನೆಯ ಲಕ್ಷಣವನ್ನು ನಾವು ತಿಳ್ಕೊಳ್ಳೋದೇ ಆದರೆ, ಸೂಕ್ಷ್ಮವಾದಂಥ ಸುಂದರವಾದಂಥ ಅಲಂಕಾರಿಕ ಕೆತ್ತನೆಗಳೇನಿದೆ ಆ ಕೆತ್ತನೆಗಳನ್ನು ಒಳಗೊಂಡಿರುವಂಥ ಕಂಬಗಳು ಅತ್ಯಾಕರ್ಷಕವಾದಂಥ ಕಂಬಗಳು ಇವೆ. ಅಂದರೆ ಅಲ್ಲಿ ಕಂಬಗಳನ್ನು ಪ್ರತಿ ದೇವಾಲಯದಲ್ಲಿ ಅಳವಡಿಸಿರ್ತಕ್ಕಂಥ ಕಂಬಗಳನ್ನು ಸೂಕ್ಷ್ಮವಾದಂಥ ಸುಂದರವಾದಂಥ ಅಲಂಕಾರಿಕ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಜೊತೆಗೆ ಕೆಲವು ಗಂಟೆಯಾಕಾರದಲ್ಲಿದ್ದರೆ ಕಂಬಗಳು, ಕೆಲವು ವರ್ತುಲಾಕಾರದಲ್ಲಿದೆ, ಮತ್ತು ಕೆಲವು ನಕ್ಷೆ ಮತ್ತು ಸೌಂದರ್ಯದಲ್ಲಿ ವೈವಿಧ್ಯಮಯವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಒಂದೊಂದು ಕಂಬಗಳನ್ನು ವಿಶಿಷ್ಟವಾಗಿ ಕೆತ್ತಲಾಗಿದೆ, ಕೆಲವನ್ನು ಗಂಟೆ ಆಕಾರದಲ್ಲಿ ಕೆತ್ತಲಾಗಿದೆ, ಕೆಲವನ್ನು ವರ್ತುಲಾಕಾರದಲ್ಲಿ ಕೆತ್ತಲಾಗಿದೆ. ಕಂಬಗಳನ್ನು ಕನ್ನಡಿಯಂತೆ ಒಳಪಾಗಿಸಿರುವುದು, ಇದು ಬಹಳ ಹೊಯ್ಸಳ ಶಿಲ್ಪಿಗಳ ಒಂದು ಕಲಾಚಾತುರ್ಯಕ್ಕೆ ಇದು ಬಹಳ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅಂದರೆ ಕಂಬಗಳನ್ನು ಕನ್ನಡಿಯಂತೆ ಒಳಪಾಗಿಸಿರುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ಲಕ್ಷಣ. ಇನ್ನು ಹನ್ನೆರಡನೆಯ ಲಕ್ಷಣ, ವೇಸರ ಶೈಲಿ ಅಥವಾ ಹೊಯ್ಸಳರ ಶೈಲಿಯ ಲಕ್ಷಣದಲ್ಲಿ ನಾವು ಹನ್ನೆರಡನೇ ಅಂಶವನ್ನು ಕಾಣೋದಾದರೆ, ಹೊಯ್ಸಳ ಶಿಲ್ಪಿಗಳು ದೇವಾಲಯದ ನಿರ್ಮಾಣದಲ್ಲಿ ಗಾರೆಯನ್ನು ಬಳಸಿಲ್ಲ. ಇದು ಬಹಳ ಪ್ರಮುಖವಾದಂಥ ಅಂಶ. ಅಂದರೆ ಸುಂದರವಾಗಿ ಕೆತ್ತಿದಂಥ ಕಲ್ಲುಗಳನ್ನು ರಂಧ್ರಗಳ ಮೂಲಕ ಒಂದನ್ನೊಂದು ಜೋಡಿಸುವುದರ ಮೂಲಕ, ಅಂದರೆ ಕಲ್ಲುಗಳನ್ನೇ ರಂಧ್ರಗಳನ್ನು ಮಾಡಿ ಅವಕ್ಕೊಂದಕ್ಕೊಂದು ಜೋಡಿಸುವಂಥ ರೀತಿಯಲ್ಲಿ ಜೋಡಿಸಿ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಎಲ್ಲೂ ಕೂಡ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಗಾರೆಯನ್ನು ಬಳಸಿಲ್ಲ, ಎಲ್ಲೂ ಕೂಡ ಗಾರೆಯನ್ನು ಬಳಸದೇ ಇರುವಂಥದ್ದು. ಇದು ನಿಜಕ್ಕೂ ಕೂಡ ಹೊಯ್ಸಳ ಅಥವಾ ವೇಷರ ಶೈಲಿಯ ಪ್ರಮುಖವಾದಂಥ ಲಕ್ಷಣ ಅಂದರೆ ತಪ್ಪಲ್ಲ. ಇನ್ನು 13ನೇ ಒಂದು ಲಕ್ಷಣವನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ, ಹೊಯ್ಸಳರ ದೇವಾಲಯದ ಕೆಲವು ವಿಗ್ರಹಗಳ ಮೇಲೆ ಶಿಲ್ಪಿಗಳು ತಮ್ಮ ಹೆಸರನ್ನು ಕೆತ್ತಿರುವುದು ಇವರ ಕಲೆಯ ವಿಶಿಷ್ಟ ಲಕ್ಷಣವಾಗಿದೆ. ಅಂದರೆ ಕೆಲವು ವಿಗ್ರಹಗಳೇನಿದೆ, ಆ ವಿಗ್ರಹಗಳ ಮೇಲೆ ಈ ಶಿಲ್ಪಿಗಳು ಏನಿದ್ದಾರೆ, ಆ ದೇವಾಲಯದ ವಿಗ್ರಹಗಳನ್ನು ಕಡೆದಂಥ ಶಿಲ್ಪಿಗಳೇನಿದ್ದಾರೆ, ಅವರು ತಮ್ಮ ಹೆಸರನ್ನು ಕೆತ್ತಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಇದು ಕೂಡ ಬೇರೆಲ್ಲ ಶೈಲಿಯ ದೇವಾಲಯಗಳಿಗಿಂತ ವಿಶಿಷ್ಟವಾದಂಥ ಅಂಶ ಅಂತೇಳಿ ವಾಸ್ತುಶಾಸ್ತ್ರಜ್ಞರು ಗುರುತಿಸಿರುವಂಥದ್ದು ಗಮನಾರ್ಹವಾದಂಥ ವಿಚಾರ. ಇನ್ನು 14ನೆಯ ಲಕ್ಷಣವನ್ನು ನಾವು ಗಮನಿಸೋದಾದರೆ, ಗರುಡ ಅಥವಾ ನಂದಿ ಪೀಠ, ಧ್ವಜಸ್ತಂಭ ಮತ್ತು ಬಲಿಪೀಠಗಳು ದೇವಾಲಯದ ಪ್ರಾಂಗಣದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ದೇವಾಲಯದ ಪ್ರಾಂಗಣ ಏನಿದೆ, ಆ ಭಾಗ ಆ ಅಂಗಳದಲ್ಲಿ ಗರುಡ ಅಥವಾ ನಂದಿ ಪೀಠವನ್ನು ಮತ್ತು ಧ್ವಜಸ್ತಂಭವನ್ನು ಮತ್ತು ಬಲಿಪೀಠಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ಈ ಹೊಯ್ಸಳ ಅಥವಾ ಹೊಯ್ಸಳ ಶೈಲಿಯ ವಿಶಿಷ್ಟವಾದಂಥ ಲಕ್ಷಣ ಆಗಿರ್ತಕ್ಕಂಥದ್ದು. ಇನ್ನು ಕಡೆಯದಾಗಿ 15ನೆಯ ಲಕ್ಷಣವನ್ನು ನಾವು ಅವಲೋಕನ ಮಾಡೋದಾದರೆ, ಮಹಾದ್ವಾರದ ಎರಡೂ ಬದಿಗಳಲ್ಲಿ, ಮಹಾದ್ವಾರ ಏನಿದೆ, ಮುಖ್ಯ ದೇವಾಲಯದ ಮುಖ್ಯ ದ್ವಾರ ಏನಿದೆ, ಆ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ಆಳೆತ್ತರದ ದ್ವಾರಪಾಲಕರ ವಿಗ್ರಹಗಳಿವೆ. ಆಳೆತ್ತರ ಅಂದರೆ ಬಹಳ ವಿಶಾಲವಾದಂಥ ಮತ್ತು ಬಹಳ ಎತ್ತರವಾದಂಥ ವಿಗ್ರಹಗಳನ್ನು ಕೆತ್ತಿರ್ತಕ್ಕಂಥದ್ದು. ಮತ್ತು ಬಾಗಿಲು ವಾಡಗಳು, ಅಂದರೆ ಆ ಬಾಗಿಲುಗಳೇನಿದೆ, ದ್ವಾರಗಳು, ಅವುಗಳನ್ನು ಸುಂದರವಾದಂಥ ಕೆತ್ತನೆಯಿಂದ ಕೆತ್ತಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ಹಾಗಾಗಿ ಈ ಹೊಯ್ಸಳ ಕಲೆ ಏನಿದೆ, ಆ ಹೊಯ್ಸಳ ಕಲೆ ಸಂಪೂರ್ಣವಾಗಿ ಚಾಲುಕ್ಯ ಶೈಲಿಯನ್ನು ಆಧಾರವಾಗಿಟ್ಕೊಂಡು ತನ್ನದೇ ಆದಂಥ ವಿಶಿಷ್ಟವಾದಂಥ ಒಂದು ಶೈಲಿಯನ್ನು ರೂಪಿಸಿಕೊಂಡಂಥದ್ದು. ಅದರಲ್ಲೂ ಆ ಶೈಲಿ ಹೊರಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಹಲವಾರು ಶಿಲ್ಪಿಗಳೇನಿದ್ದಾರೆ, ಆ ಶಿಲ್ಪಿಗಳ ಪರಿಶ್ರಮ, ಶ್ರದ್ಧೆ, ಆಸಕ್ತಿ, ಅವರ ಕಲಾ ಪಾಂಡಿತ್ಯ ಮತ್ತು ಅವರ ಕೈಚಳಕದ ಕಾರಣದಿಂದ ಈ ಒಂದು ಹೊಸ ಮತ್ತು ವಿನೂತನವಾದಂಥ ಶೈಲಿ ವಿಕಾಸ ಆಗಿ ಅದು ಜಗತ್ತಿಗೆ ಪರಿಚಯವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗೇ ಈ ಹೊಯ್ಸಳ ದೇವಾಲಯಗಳು ಕಲಾರಾಧಕರ ಸ್ವರ್ಗ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ಗಮನಿಸಬೇಕಾಗ್ತದೆ. ಅದರ ಜೊತೆಗೆ ಇದು ನಾನಾಗಲೇ ಹೇಳ್ತಾ ಇದ್ದಾಗೆ ಈ ಒಂದು ಕಲೆ ಹೊರಬರಲಿಕ್ಕೆ ಕಾರಣಕರ್ತರಾದಂಥ ಮಹಾನ್ ಶಿಲ್ಪಿಗಳನ್ನು ಕೂಡ ನಾವಿಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಅವರಲ್ಲಿ ಭಾಳ ಪ್ರಮುಖರಾದಂಥ ಮಹಾನ್ ಶಿಲ್ಪಿಗಳು ಯಾರ್ಯಾರಪ್ಪ ಅಂತ ಹೇಳಿದ್ರೆ, ಬಳ್ಳಿಗಾವಿಯ ದಾಸೋಜ, ಅವನ ಮಗ ಚಾರಣ, ಇನೋಜನ ಮಗ ಮಲ್ಲಿಯಣ್ಣ, ವಿಭಣ್ಣ, ಮಲ್ಲೋಜ, ಮಾಯಣ್ಣ, ಮಲ್ಲಿಯಣ್ಣನ ಮಗ ಮಾಸದ, ಗದುಗಿನ ನಾಗೋಜ, ಇವರೆಲ್ಲರೂ ಕೂಡ ವಿಷ್ಣುವರ್ಧನ ಕಾಲದಲ್ಲಿದ್ದಂಥ ಪ್ರಮುಖ ಶಿಲ್ಪಿಗಳು. ಜೊತೆಗೆ ಮಲ್ಲಿತಮ್ಮ ಮತ್ತು ನಂದಿಯ ಭೈರೋಜ ಅನ್ನುವಂಥವರು ಎರಡನೇ ಬಲ್ಲಾಳನ ಕಾಲದಲ್ಲಿದ್ದಂಥ ಶಿಲ್ಪಿಗಳು. ಜೊತೆಗೆ ಮಸಣಿತಮ್ಮ ಲೋಹಿತರ ಮಾರಣ, ಬಲ್ವೆಯ ಚೌಡಣ್ಣ, ಇವರು ಸೋಮನಾಥಪುರದ ದೇವಾಲಯದ ಶಿಲ್ಪಿಗಳಾಗಿದ್ದಂಥವರು. ಮಸಣಿತಮ್ಮ, ಲೋಹಿತರ ಭೈರೋಜ ಮತ್ತು ಬಲ್ವೆಯ ಚೌಡಯ್ಯ, ಇವರು ಸೋಮನಾಥಪುರದ ದೇವಾಲಯದ ಶಿಲ್ಪಿಗಳಾಗಿದ್ದಂಥದ್ದು. ಮತ್ತು ದಂಡನಾಯಕ ಅಮೃತೇಶ್ವರನ್ನು ಕಟ್ಟಿಸಿದಂಥ ಅಮೃತಾಪುರದ ಅಮೃತೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡೋದರಲ್ಲಿ ಪದುಮಣ್ಣ, ಭೂತಯ್ಯ, ಮುಲಣ್ಣ, ಸಬಂಜಗ ಇವರು ಪ್ರಮುಖವಾದಂಥ ಶಿಲ್ಪಿಗಳಾಗಿ ಕೆಲಸ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿ ಹೊಯ್ಸಳ ಶಿಲ್ಪಿಗಳ ವಿಶಿಷ್ಟತೆ ಏನಪ್ಪಾ ಅಂತ ಹೇಳಿದ್ರೆ, ಸೂಕ್ಷ್ಮವಾದಂಥ ಅಲಂಕಾರಿಕ ಕೆಲಸಕ್ಕೆ ಇವರು ಹೆಚ್ಚು ಮಹತ್ವವನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಶಿಲ್ಪಗಳ ಗಾತ್ರ ಆಗಿರ್ಬೋದು, ಪ್ರಮಾಣ ಆಗಿರ್ಬೋದು, ಮತ್ತು ಉಡುಗೆ ಆಗಿರ್ಬೋದು, ಆಭರಣ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಇವುಗಳೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಆ ಸೌಂದರ್ಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಸ್ವಾಭಾವಿಕತೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಶಿಲ್ಪಗಳನ್ನು ಕೆತ್ತಿರುವಂಥದ್ದು ಈ ಶಿಲ್ಪಿಗಳ ಶ್ರೇಷ್ಠತೆ ಅಂದರೆ ಬಹುಶಃ ತಪ್ಪಾಗಲಾರದು. ಹಾಗಾಗೇ ಈ ಕಲಾ ಶ್ರೀಮಂತಿಗೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಕೂಡ ನಮಗೆ, ಅದರಲ್ಲೂ ಕಲಾರಾಧಕರಿಗೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಒಂದು ವಿಶಿಷ್ಟವಾದಂಥ ಆಕರಗಳಾಗಿ ನಮ್ಮ ಮುಂದೆ ಇರತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಇನ್ನು ಅಂತಿಮವಾಗಿ ಹೊಯ್ಸಳರ ಕಾಲದ ದೇವಾಲಯಗಳನ್ನು ನಿಮಗೆ ಗಮನಕ್ಕೆ ತರೋದಾದರೆ, ಹೊಯ್ಸಳ ಅರಸರು ಮಾತ್ರ ಅಲ್ಲ, ಮಹಾರಾಣಿಯರು, ಸಾಮಂತರು, ಅಧಿಕಾರಿಗಳು ಇವರೆಲ್ಲರೂ ಕೂಡ ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥ, ಬಸದಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚು ಆಸಕ್ತರಾಗಿದ್ದಂಥದನ್ನು ನಾವು ಕಾಣ್ತೀವಿ. ಅದರಲ್ಲೂ ಇವರೆಲ್ಲರೂ ಕೂಡ ರಾಜಾಶ್ರಯವನ್ನು ಹೊಂದಿದಂಥವರು ಆಗಿದ್ದುದರಿಂದ, ಮತ್ತು ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ರಾಜಾಶ್ರಯ ಸಿಕ್ಕಿದ್ರಿಂದ ಸಾಮ್ರಾಜ್ಯದ ಎಲ್ಲ ಕಡೆ, ಈ ಹೊಯ್ಸಳ ಸಾಮ್ರಾಜ್ಯದ ಎಲ್ಲ ಕಡೆ ನೂರಾರು ದೇವಾಲಯಗಳು ಮತ್ತು ಜೈನ ಬಸದಿಗಳು ನಿರ್ಮಾಣವಾಗಿರುವಂಥದ್ದು ಗಮನಾರ್ಹವಾದಂಥ ವಿಚಾರ. ಹೊಯ್ಸಳ ಅರಸರಾದಂಥ ವಿನಯಾದಿತ್ಯ, ವಿಷ್ಣುವರ್ಧನ, ಇಮ್ಮಡಿ ಬಲ್ಲಾಳ, ಮುಮ್ಮಡಿ ನರಸಿಂಹ, ಸೋಮೇಶ್ವರ, ಮಹಾರಾಣಿಯರಾದಂಥ ಶಾಂತಲಾದೇವಿ ಮತ್ತು ಕೇತಲಾದೇವಿ, ದಂಡನಾಯಕರಾದಂಥ ಗಂಗರಾಜ, ಪುಣಿಸಮಯ್ಯ, ಪುಲ್ಲರಾಜ, ಭರತಮಯ್ಯ, ಗಂಗರಾಜನ ತಾಯಿ ಪೋಚಿಕಬ್ಬೆ ಮತ್ತು ಪತ್ನಿ ಲಕ್ಷ್ಮೀದೇವಿ ಇವರೆಲ್ಲರೂ ಕೂಡ ಹೊಯ್ಸಳ ಕಲೆಯನ್ನು ಪ್ರೋತ್ಸಾಹಿಸಿದಂಥವರು ಮತ್ತು ಹೊಯ್ಸಳ ಕಲೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರುವಂಥವರು. ಹಾಗಾಗಿ ಅನೇಕ ದೇವಾಲಯಗಳು, ಬಸದಿಗಳು ಇವರ ಕಾಲದಲ್ಲಿ ನಿರ್ಮಾಣ ಆದವು. ವಿನಯಾದಿತ್ಯನ ಕಾಲದಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭ ಆಯಿತು. ವಿಷ್ಣುವರ್ಧನ ಕಾಲದಲ್ಲಿ ಔನ್ನತ್ಯವನ್ನು ಸಾಧಿಸ್ತು. ಬೆಳಗಾವಿಯಲ್ಲಿರ್ತಕ್ಕಂಥ ತ್ರಿಪುರಾಂತಕ, ಕೇದಾರೇಶ್ವರ, ತೋಣಚಿಯ ಬಸವೇಶ್ವರ ದೇವಾಲಯಗಳು ಮತ್ತು ಅಂಗಡಿಯ ಜೈನ ಬಸದಿಗಳು ವಿನಯಾದಿತ್ಯನ ಕಾಲದಲ್ಲಿ ನಿರ್ಮಾಣ ಆದವು. ಕ್ರಿಸ್ತಶಕ 1117 ಗಂಗವಾಡಿಯನ್ನು ಜಯಿಸಿದಂಥ ಸ್ಮರಣೆಗಾಗಿ ವಿಷ್ಣುವರ್ಧನ ಶ್ರೀಮನ್ ನಾರಾಯಣನ ಹೆಸರಿನಲ್ಲಿ 5 ದೇವಾಲಯಗಳನ್ನು ಕಟ್ಟಿಸ್ತ. ಅವ್ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಮೇಲುಕೋಟೆಯ ಚೆಲುವನಾರಾಯಣ, ತಲಕಾಡಿನ ಕೀರ್ತಿನಾರಾಯಣ, ತೊಣ್ಣೂರಿನ ವೀರನಾರಾಯಣ, ಬೇಲೂರಿನ ಚೆನ್ನಕೇಶವ, ಹುಲಿಯೂರಿನ ರಂಗನಾಥ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಾಲಯಗಳು. ಆದರೆ ವಿಷ್ಣುವರ್ಧನನ ರಾಣಿಯಾದಂಥ ಶಾಂತಲಾದೇವಿ ಹಳೇಬೀಡಿನಲ್ಲಿ ಪಾರ್ಶ್ವನಾಥ ಬಸದಿಯನ್ನು ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಾಲಯವನ್ನು ಕಟ್ಟಿಸ್ತಾಳೆ. ಜೊತೆಗೆ ಶ್ರವಣಬೆಳಗೊಳದಲ್ಲಿ ಸವತಿ ಗಂಧಾವಾರಣ ಬಸದಿಯನ್ನು ಕೂಡ ಆಕೆ ನಿರ್ಮಾಣವನ್ನು ಮಾಡ್ತಾಳೆ. ಇದಲ್ಲದೇ 1 ನರಸಿಂಹನ ಕಾಲದಲ್ಲಿ ಹಳೇಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ, ನಾಗಮಂಗಲದ ಸೌಮ್ಯಕೇಶವ ದೇವಾಲಯ, ತೋರಮಂಗಲದ ಭೂಚೇಶ್ವರ ದೇವಾಲಯ, ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯಗಳು ನಿರ್ಮಾಣ ಆದರೆ, 2 ಬಲ್ಲಾಳನ ಕಾಲದಲ್ಲಿ ಹಳೇಬೀಡಿನ ಕೇದಾರೇಶ್ವರ, ಅಮ್ಮಳೆಯ ಕೇಶವ, ಅರಸೀಕರೆಯ ವೀರಬಲ್ಲಾಳೇಶ್ವರ ಮುಂತಾದ 22 ದೇವಾಲಯಗಳು ಮತ್ತು ಬಸದಿಗಳು ನಿರ್ಮಾಣ ಆಗ್ತವೆ. ಜೊತೆಗೆ ಹರಿಹರದ ಹರಿಹರೇಶ್ವರ, ಬೆಳ್ಳೂರಿನ ಸಂಗಮೇಶ್ವರ, ಬಸರಾಳಿನ ಮಲ್ಲಿಕಾರ್ಜುನ ದೇವಾಲಯಗಳು ಇಮ್ಮಡಿ ನರಸಿಂಹನ ಕಾಲದಲ್ಲಿ ನಿರ್ಮಾಣ ಆದರೆ, ಸೋಮೇಶ್ವರನ ಕಾಲದಲ್ಲಿ ಸುಮಾರು 9 ದೇವಾಲಯಗಳು ನಿರ್ಮಾಣ ಆಗ್ತವೆ. ಅದರಲ್ಲಿ ಜಾವಗಲ್ನಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣ ದೇವಾಲಯ, ನುಗ್ಗೇಹಳ್ಳಿಯ ಲಕ್ಷ್ಮೀನಾರಾಯಣ ದೇವಾಲಯ, ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯಗಳು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಮುಮ್ಮಡಿ ನರಸಿಂಹನ ಕಾಲದಲ್ಲಿ ನಿರ್ಮಾಣಗೊಂಡಂಥ ದೇವಾಲಯಗಳಲ್ಲಿ ಸೋಮನಾಥಪುರದ ಕೇಶವ ದೇವಾಲಯ ಅತ್ಯಂತ ಪ್ರಮುಖವಾದಂಥ ಒಂದು ದೇವಾಲಯ ಆಗತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಎಲ್ಲ ದೇವಾಲಯಗಳ, ಬಸದಿಗಳ ನಿರ್ಮಾಣದ ಮೂಲಕ ಇಡೀ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಚರಿತ್ರೆಯನ್ನು ವಿಸ್ತರಿಸುವುದರ ಮೂಲಕ ಭಾರತದ, ಅದರಲ್ಲೂ ಕರ್ನಾಟಕದ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಹೆಗ್ಗಳಿಕೆ ಹೊಯ್ಸಳರ ಅರಸರಿಗೆ ಸೇರಿದ್ದು ಅಂತ ಹೇಳಿದರೆ ಬಹುಶಃ ತಪ್ಪಾಗಲಾರದು. ಈ ಮೂಲಕ ಕರ್ನಾಟಕ ಚರಿತ್ರೆಯಲ್ಲಿ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ಹೊಯ್ಸಳರು ಇವತ್ತಿಗೂ ಕೂಡ ಕರ್ನಾಟಕ ಚರಿತ್ರೆಯನ್ನು ಪ್ರಭಾವಿಸ್ತಕ್ಕಂಥ ಮತ್ತು ಕರ್ನಾಟಕ ಚರಿತ್ರೆಯನ್ನು ಅಧ್ಯಯನ ಮಾಡ್ತಕ್ಕಂಥ ಅಧ್ಯಯನಾಕಾಂಕ್ಷಿಗಳಲ್ಲಿ ಉತ್ತೇಜನ ತುಂಬತಕ್ಕಂಥ ಒಂದು ಅರಸಮನೆತನವಾಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು. ಮುಂದುವರೆದು ಈ ಕಾಲದಲ್ಲಿ ರಚನೆಯಾದಂಥ ಪ್ರಮುಖ ದೇವಾಲಯಗಳ ವಿನ್ಯಾಸದ ಬಗ್ಗೆ ನಿಮಗೆ ಮಾಹಿತಿ ನೀಡೋದಾದರೆ, ಬೇಲೂರಿನ ಚೆನ್ನಕೇಶವ ದೇವಾಲಯ ಅತ್ಯಂತ ಪ್ರಮುಖವಾದಂಥ ದೇವಾಲಯ. ವಿಶ್ವದ ಮತ್ತು ಭಾರತದ ವಾಸ್ತುಕಲೆಯ ಮಾರ್ಗಗಳಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಅಂತ ಹೇಳಿ ಇದು ಕರೆಸ್ಕೊಂಡಿದೆ. ಅದರಲ್ಲೂ ಹೊಯ್ಸಳ ಶೈಲಿಯ ಲಕ್ಷಣಗಳನ್ನು ಈ ದೇವಾಲಯದಲ್ಲಿ ನಾವು ಸಂಪೂರ್ಣವಾಗಿ ಕಾಣಬಹುದು. ಈ ದೇವಾಲಯವನ್ನು ಕ್ರಿಸ್ತಶಕ 1117 ಕಟ್ಟಿಸುವಂಥ ಒಂದು ಕೆಲಸ ಆರಂಭ ಆಯ್ತದೆ. ವಿಷ್ಣುವರ್ಧನನು ಶ್ರೀ ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಮತವನ್ನು ಒಪ್ಕೊಂಡ ಮೇಲೆ ಇದರ ಸ್ಮರಣಾರ್ಥ ಈ ದೇವಾಲಯವನ್ನು ಕಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ದ ಅಂತ ಹೇಳಿ ಪ್ರತೀತಿ ಇದೆ. ಈ ದೇವಾಲಯದ ವಾಸ್ತುವಿನ್ಯಾಸವನ್ನು ನಾವು ಗಮನಿಸೋದೇ ಆದರೆ ಈ ದೇವಾಲಯ 440 ಅಡಿ ಉದ್ದ 396 ಅಡಿ ಅಗಲವಾದಂಥ ಪ್ರದೇಶವನ್ನು ಆವರಿಸಿದೆ. ಸುಮಾರು 5 ಅಡಿ ಎತ್ತರದ ಜಗತಿಯ ಮೇಲೆ ಇದು ನಿರ್ಮಾಣ ಆಗಿದ್ದು 178 ಅಡಿ ಉದ್ದ 156 ಅಡಿ ಅಗಲದ ವಿಸ್ತೀರ್ಣವನ್ನು ಇದು ಹೊಂದಿದೆ. ಇದು ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ. ಅಂದರೆ ಈ ದೇವಾಲಯ ಒಟ್ಟು 440 ಅಡಿ ಉದ್ದ 396 ಅಡಿ ಅಗಲ ಪ್ರದೇಶವನ್ನು ಆವರಿಸಿದರೆ ಈ ದೇವಾಲಯದ ಜಗತಿ ಸುಮಾರು 5 ಅಡಿ ಎತ್ತರ ಇದೆ. ಮತ್ತು 178 ಅಡಿ ಉದ್ದ ಮತ್ತು 156 ಅಡಿ ಅಗಲದ ವಿಸ್ತೀರ್ಣವನ್ನು ಈ ಒಂದು ದೇವಾಲಯ ಒಳಗೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ದೇವಾಲಯದ ಮಹದ್ವಾರದ ಮೇಲೆ ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದಂಥ ದ್ರಾವಿಡ ಶೈಲಿಯ ಗೋಪುರ ಇದೆ. ಮತ್ತು ಮುಖಮಂಟಪ, ನವರಂಗ, ಸುಖನಾಸಿ ಮತ್ತು ಗರ್ಭಗೃಹಗಳು ಈ ದೇವಾಲಯದ ಮುಖ್ಯ ಅಂಗಗಳಾಗಿರುವಂಥದ್ದು. ಮುಖಮಂಟಪದ ಎರಡೂ ಬದಿಯಲ್ಲಿ ಸುಂದರವಾದಂಥ, ಆಕರ್ಷಕವಾದಂಥ ಮತ್ತು ಎದ್ದು ಕಾಣತಕ್ಕಂಥ ದ್ವಾರಪಾಲಕರ ಮೂರ್ತಿಗಳಿರುವಂಥದ್ದು, ಮತ್ತು ಗರ್ಭಗೃಹದ ಮೇಲೆ ಮತ್ತು ಗರ್ಭಗೃಹದ ತಳಪಾಯ ಕೂಡ ನಕ್ಷತ್ರಾಕಾರದ ತಲವಿನ್ಯಾಸವನ್ನು ಹೊಂದಿರುವಂಥದ್ದು ಕೂಡ ವಿಶಿಷ್ಟವಾದಂಥ ಅಂಶ. ಈ ದೇವಾಲಯದಲ್ಲಿ ಬರತಕ್ಕಂಥ ರಂಗಮಂಟಪ ಏನಿದೆ ಅದು ಜಲಾಶಯದ ಆಕಾರದಲ್ಲಿ ಇರತಕ್ಕಂಥದ್ದು. ದೇವಸ್ಥಾನದ ಹೊರಗೋಡೆಯ ಮೇಲೆ ಇರತಕ್ಕಂಥ ಪಟ್ಟಿಕೆಗಳೇನಿದೆ, ಆ ಹೊರಗೋಡೆಯಲ್ಲಿರ್ತಕ್ಕಂಥ ಪಟ್ಟಿಕೆಗಳೇನಿದೆ, ಅಲ್ಲಿ ಗಜ, ಸಿಂಹಗಳ ಸಾಲನ್ನು, ಲತಾ ತೋರಣಗಳನ್ನು, ಮತ್ತು ರಾಮಾಯಣ ಮತ್ತು ಮಹಾಭಾರತಕ್ಕೆ ಮತ್ತು ಭಾಗವತಿಗೆ ಸಂಬಂಧಪಟ್ಟಂಥ ಸನ್ನಿವೇಶಗಳನ್ನು ಭಾಳ ಸುಂದರವಾಗಿ ಕೆತ್ತಿರುವಂಥದ್ದು ಕೂಡ ಈ ದೇವಾಲಯದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿರುವಂಥದ್ದು ನಾವು ಕಾಣ್ತೀವಿ. ಜೊತೆಗೆ ಈ ದೇವಾಲಯದ ಹೊರಭಾಗದ ಮೇಲೆ, ದೇವಾಲಯದ ಹೊರಭಾಗದಲ್ಲಿರ್ತಕ್ಕಂಥ ಚಾಚುಪೀಠ ಅಂತ ಏನು ಕರಿತೀವಿ ಅಂದರೆ ಕುಳಿತುಕೊಳ್ಳುವಂಥ ಭಾಗ ಏನಿದೆ, ಆ ಚಾಚುಪೀಠದ ಮೇಲೆ ನಿಂತಿರ್ತಕ್ಕಂಥ ಶಿಲಾಬಾಲಕಿಯರ ವಿಗ್ರಹಗಳು ನಿಜಕ್ಕೂ ಕೂಡ ಹೊಯ್ಸಳ ಶಿಲ್ಪಕಲೆಯ ಶ್ರೇಷ್ಠ ಕುರುಹುಗಳು ಅಂದರೆ ಬಹುಶಃ ತಪ್ಪಾಗಲಾರದು. ಈ ಶಿಲಾಬಾಲಕಿಯರು ಅಥವಾ ಮದನಿಕೆಯರು ಅಂತ ಏನು ಕರಿತೀವಿ ಆ ವಿಗ್ರಹಗಳು ಇವತ್ತಿಗೂ ಕೂಡ ವಿಶ್ವದ ಎಲ್ಲ ಕಲಾರಾಧಕರನ್ನು ಸೆಳೀತಾ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸುಮಾರು 40%, ಈ ದೇವಾಲಯದಲ್ಲಿ ಸುಮಾರು 40%  ಸಂಖ್ಯೆಯಲ್ಲಿ ಈ ಮದನಿಕೆಯರ ಅಥವಾ ಶಿಲಾಬಾಲಕಿಯರ ವಿಗ್ರಹಗಳಿವೆ. ಇದು ಸ್ತ್ರೀಯರನ್ನು ಮತ್ತು ಅವರ ಸೌಂದರ್ಯದ ಹಲವಾರು ಮುಖಗಳನ್ನು ಅತ್ಯಾಕರ್ಷಕವಾಗಿ ಇದು ಪ್ರತಿಬಿಂಬಿಸ್ತದೆ. ಒಬ್ಬೊಬ್ಬ ತರುಣಿಯೂ ಕೂಡ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ತಾ ಇರ್ತಕ್ಕಂಥದ್ದು, ಮತ್ತು ಸುಂದರಿಯೊಬ್ಬಳು ಗಿಳಿಯೊಂದಿಗೆ ಸಂಭಾಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ನರ್ತನ ಭಂಗಿಲಿ ಇರ್ತಕ್ಕಂಥ ಒಬ್ಬ ತರುಣಿ, ಚೇಳನ್ನು ಕಂಡು ಎದುರಿದ ತರುಣಿ, ಮರದಿಂದ ಹಣ್ಣನ್ನು ಬಿಡಿಸಿಕೊಳ್ತಾ ಇರ್ತಕ್ಕಂಥ ಸುಂದರಿ, ತಾಳಕ್ಕೆ ಅನುಗುಣವಾಗಿ ನರ್ತಿಸ್ತಾ ಇರ್ತಕ್ಕಂಥ ಮೋಹಿನಿ, ಇವೆಲ್ಲವೂ ಕೂಡ ಈ ವಿಗ್ರಹಗಳಲ್ಲಿ ನಾವು ಕಾಣ್ತೀವಿ. ಮತ್ತು ಇವೆಲ್ಲವೂ ಕೂಡ ಸಹಜವಾಗಿ ಸ್ತ್ರೀಯರಲ್ಲಿ ಕಂಡು ಬರ್ತಕ್ಕಂಥ ದೇಹಾಕೃತಿಯ ಸಮತೋಲನ ಆಗಿರ್ಬೋದು, ಲಯಬದ್ಧಗತಿಯಾಗಿರ್ಬೋದು, ಮತ್ತು ಭಾವನೆಗಳ ಅಭಿವ್ಯಕ್ತಿ ಆಗಿರ್ಬೋದು, ಬಿಂಕ ಭಿನ್ನಾಣ ಅಂತ ನಾವೇನು ಕರಿತೀವಿ, ಮತ್ತು ಈ ಥರ ಹಾವಭಾವ ಅಂತ ಏನು ಕರಿತೀವಿ, ಎಲ್ಲವೂ ಕೂಡ ನಿರ್ದಿಷ್ಟಪಡಿಸಿದಂಥ ರೀತಿಯಲ್ಲಿ, ಅಂದರೆ ಆ ಮದನಿಕೆಯ ವಿಗ್ರಹಗಳಿಗೆ ಮತ್ತು ಆ ಸೌಂದರ್ಯಕ್ಕೆ ಯಾವುದೇ ಧಕ್ಕೆ ಬಾರದಂಥ ರೀತಿಯಲ್ಲಿ ಕೆತ್ತಿರುವಂಥದ್ದು ನಿಜಕ್ಕೂ ಕೂಡ ಹೊಯ್ಸಳರ ಕಾಲದ ಕಲಾಕೃತಿಯನ್ನು ನಿರ್ಮಾಣ ಮಾಡಿದಂಥ ಶಿಲ್ಪಿಗಳ ಕೈಚಳಕ ಅಂತ ಹೇಳಿದ್ರೆ, ಮತ್ತು ಆ ಕೈಚಳದ ಪ್ರತೀಕ ಇವುಗಳು ಅಂದರೆ ಬಹುಶಃ ತಪ್ಪಾಗಲಾರದು. ಹಾಗಾಗಿಯೇ ಸಾಕಷ್ಟು ಜನ ವಾಸ್ತು ವಿನ್ಯಾಸಕಾರರು, ವಾಸ್ತುಶಾಸ್ತ್ರಜ್ಞರು ಮತ್ತು ಕಲಾರಾಧಕರು ಈ ಒಂದು ದೇವಾಲಯವನ್ನು ಇವತ್ತಿಗೂ ಕೂಡ ಸಂದರ್ಶಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿಯೇ ಒಂದು ವಾಡಿಕೆ ಇದೆ, ಏನಪ್ಪ ಅದು ಅಂತ ಹೇಳಿದ್ರೆ, ಬೇಲೂರು ದೇವಾಲಯದ ಸೌಂದರ್ಯವನ್ನು ಒಳಗೆ ನೋಡಬೇಕು, ಹಳೇಬೀಡಿನ ದೇವಾಲಯದ ಸೌಂದರ್ಯವನ್ನು ಹೊರಗೆ ನೋಡಬೇಕು, ಹೊಸ ಒಳಲಿನ ದೇವಾಲಯದ ಸೌಂದರ್ಯವನ್ನು ಹೊರಗೂ ಒಳಗೂ ನೋಡಬೇಕು ಅನ್ನುವಂಥ ಒಂದು ಮಾತು ವಾಡಿಕೆಯಲ್ಲಿದೆ. ಅಂದರೆ ಈ ಮೂರೂ ಭಾಗ, ಬೇಲೂರಾಗಿರ್ಬೋದು, ಹಳೇಬೀಡು ಆಗಿರ್ಬೋದು, ಮತ್ತು ಹೊಸ ಒಳಲಾಗಿರ್ಬೋದು, ಈ ಮೂರೂ ಭಾಗಗಳಲ್ಲಿರ್ತಕ್ಕಂಥ ದೇವಾಲಯಗಳೇನಿದೆ ಇವು ನಿಜಕ್ಕೂ ಕೂಡ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿರುವಂಥ ಶಿಲ್ಪಗಳನ್ನು ಒಳಗೊಂಡಿರುವಂಥದ್ದು ಗಮನಾರ್ಹವಾದಂಥ ವಿಚಾರ. ಯಾಕಪ್ಪ ಅಂತ ಹೇಳಿದ್ರೆ, ಹೊಯ್ಸಳ ಶೈಲಿಯ ಅಪೂರ್ವವಾದಂಥ ಒಂದು ಸೌಂದರ್ಯ ರಾಶಿಯನ್ನು ನಾವು ಬೇಲೂರಿನ ದೇವಾಲಯದ ಒಳಗಡೆ ನಾವು ನೋಡಿದ್ರೆ, ನವರಂಗದಲ್ಲಿರ್ತಕ್ಕಂಥ ಸುಮಾರು 42 ಕಂಬಗಳೇನಿದೆ ಇವು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಕಂಬಗಳು, ಒಂದರಂತೆ ಮತ್ತೊಂದಿಲ್ಲ. ಇವು ಎಲ್ಲಿ ನಮಗೆ ಕಾಣ್ತವೆ ಅಂತ ಹೇಳಿದ್ರೆ, ಹಳೇಬೀಡಿನಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ ನಾವು ಕಾಣ್ತೀವಿ. ಹಾಗಾಗೇ ಈ ಕಂಬಗಳ ದೃಷ್ಟಿಯಿಂದ ಮತ್ತು ಶಿಲ್ಪಪಟ್ಟಿಕೆಗಳ ದೃಷ್ಟಿಯಿಂದ ಇವು ಅತ್ಯಾಕರ್ಷಕವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಮತ್ತು ಅತ್ಯುನ್ನತವಾದಂಥ ಒಂದು ಸ್ಥಾನವನ್ನು ಇವತ್ತು ಪಡೆದಿರುವಂಥದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಅದರಲ್ಲೂ ನವರಂಗದ ಮಧ್ಯಭಾಗದಲ್ಲಿರ್ತಕ್ಕಂಥ 4 ಕಂಬಗಳೇನಿದೆ, ಅಂದರೆ ನಾಟ್ಯಕ್ಕಾಗಿ ಬಳಸ್ಕೊಳ್ತಾ ಇದ್ದಂಥ ಭಾಗದ ಕಂಬಗಳೇನಿದೆ, ಅವು ಆ ಕಂಬಗಳು ಇರ್ತಕ್ಕಂಥ ಛಾವಣಿನಲ್ಲಿ ಒಂದು ಭುವನೇಶ್ವರಿಗೆ ಆಧಾರವಾಗಿರ್ತಕ್ಕಂಥ ರೀತಿಯಲ್ಲಿ ಅವುಗಳನ್ನು ಕೆತ್ತಿರ್ತಕ್ಕಂಥದ್ದು, ಮತ್ತು ನವರಂಗದ ಚಾವಣಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮವಾದಂಥ ಸುಂದರವಾದಂಥ ಶಿಲ್ಪಕಲೆ ಏನಿದೆ ಅದು ನಿಜಕ್ಕೂ ಕೂಡ ಒಂದು ಶಿಲ್ಪಕಲೆಯ ಗಣಿ ಅಂತ ಹೇಳಿ ಚರಿತ್ರಕಾರರು ಗುರುತಿಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಗರ್ಭಗುಡಿನಲ್ಲಿ ಶಂಖ, ಚಕ್ರ, ಗದಾ ಮತ್ತು ಪದ್ಮಾಧಾರಿಯಾಗಿ ಕಂಗೊಳಿಸ್ತಾ ಇರತಕ್ಕಂಥ ಚನ್ನಕೇಶವನ ಮೂರ್ತಿ ನಿಜಕ್ಕೂ ಕೂಡ ನೋಡುಗರನ್ನು ಭಕ್ತಪ್ರವೇಶರನ್ನಾಗಿ ಮಾಡ್ತಕ್ಕಂಥದ್ದು ಈ ಬೇಲೂರಿನ ಚನ್ನಕೇಶವ ದೇವಾಲಯದ ವೈಶಿಷ್ಟ್ಯತೆ. ದಾಸೋಜ, ಚಾವುಣ, ನಾಗೋಜ, ಮಲ್ಲೋಜ ಅನ್ನುವಂಥ ಪ್ರಧಾನ ಶಿಲ್ಪಿಗಳೇನಿದ್ದಾರೆ, ಮತ್ತು ಆ ಪ್ರಧಾನ ಶಿಲ್ಪಿಗಳ ಕೈಚಳಕದ ಕಾರಣದಿಂದ ಈ ಒಂದು ದೇವಾಲಯ ಅತ್ಯುನ್ನತವಾಗಿ ಮೂಡಿಬಂದಿದೆ ಅಂದರೆ ಬಹುಶಃ ತಪ್ಪಾಗಲಾರದು. ಈ ದೇವಾಲಯವನ್ನು ಜಗಣಾಚಾರ್ಯ ಮತ್ತು ಡಕಣಾಚಾರಿ ಅಂತ ಅನ್ನುವಂಥ ಶಿಲ್ಪಿಗಳು ಕಟ್ಟಿದ್ರು ಅಂತ ಹೇಳಿ ಪ್ರತೀತಿ ಇದೆ. ಆದರೆ ಇದಕ್ಕೆ ಯಾವುದೇ ಐತಿಹಾಸಿಕ ಆಧಾರಗಳಿಲ್ಲ. ಇದೆಯಾದರೂ ಇದೆಲ್ಲ ವಿಚಾರಗಳನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಈ ದೇವಾಲಯದ ಸೌಂದರ್ಯವನ್ನು ಫರ್ಗ್ಯೂಸನ್, ಜೆ ಫರ್ಗ್ಯೂಸನ್ ಅಂತ ಅನ್ನುವಂಥ ವಾಸ್ತು ಶಿಲ್ಪಿಗಳು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ಈ ದೇವಾಲಯದ ಪ್ರತಿಯೊಂದು ಭಾಗಕ್ಕೂ ನೀಡಿರುವಷ್ಟು ಶ್ರಮ ಮತ್ತು ಆಸಕ್ತಿಯನ್ನು ಜಗತ್ತಿನ ಮತ್ತೆಲ್ಲಿಯೂ ಕಾಣಲು ಸಾಧ್ಯವಿಲ್ಲ, ಅಂದರೆ ಜಗತ್ತಿನ ಮತ್ತೆಲ್ಲಿಯೂ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಂಶವನ್ನು ಫರ್ಗ್ಯೂಸನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಗಮನಿಸಿದ್ರೆ ನಿಜಕ್ಕೂ ಬೇಲೂರಿನ ಚನ್ನಕೇಶವ ದೇವಾಲಯ ಶಿಲೆಯಲ್ಲಿರುವ ಭಾವಗೀತೆ ಎನ್ನುವಂಥ ಒಂದು ವರ್ಣನೆಗೆ ಪಾತ್ರವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗೇ ಹೊಯ್ಸಳರ ಕಾಲದ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಬೇಲೂರಿನ ಚನ್ನಕೇಶವ ದೇವಾಲಯ ವಿಶಿಷ್ಟವಾದಂಥ ಒಂದು ಸ್ಥಾನವನ್ನು ಪಡೆದಿದ್ದರೆ, ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡಿನಲ್ಲಿರ್ತಕ್ಕಂಥ ಹೊಯ್ಸಳೇಶ್ವರ ದೇವಾಲಯ ಕೂಡ ಅತ್ಯಂತ ಪ್ರಸಿದ್ಧವಾದಂಥ ಮತ್ತು ಅತ್ಯಂತ ಪ್ರಾಮುಖ್ಯತೆಯನ್ನು ಒಳಗೊಂಡಿರತಕ್ಕಂಥ ದೇವಾಲಯ. ಯಾಕೆಂದರೆ ಇಲ್ಲಿರ್ತಕ್ಕಂಥದ್ದು ದ್ವಿಕೂಟ ದೇವಾಲಯ, ಇಲ್ಲಿ ಎರಡು ಗರ್ಭಗೃಹಗಳನ್ನು ನಾವು ಕಾಣ್ತೀವಿ. ವಿಷ್ಣುವರ್ಧನ ದಂಡನಾಯಕ ಇದನ್ನು ನಿರ್ಮಾಣ ಮಾಡ್ತಾನೆ 1121ರಲ್ಲಿ ಈ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ವಿಷ್ಣುವರ್ಧನನಿಗೆ ಈತ ಸಮರ್ಪಣೆಯನ್ನು ಮಾಡ್ತಾನೆ. ಹಾಗಾಗೇ ಇದು ಈ ದೇವಾಲಯಕ್ಕೆ ಹೊಯ್ಸಳೇಶ್ವರ ದೇವಾಲಯ ಅಂತ ಹೇಳಿ ಹೆಸರು ಬಂದಿರತಕ್ಕಂಥದ್ದು. ಇದು ಕೂಡ ಈ 5 ಅಡಿ ಎತ್ತರದ ಜಗಲಿ ಮೇಲೆ ನಿರ್ಮಾಣ ಆಗಿರತಕ್ಕಂಥ ದೇವಾಲಯ. ಇದರಲ್ಲಿ ಎರಡು ಗರ್ಭಗೃಹಗಳಿರುವುದರಿಂದ ಇದನ್ನು ದ್ವಿಕೂಟ ದೇವಾಲಯ ಅಂತ ಹೇಳಿ ಕರೆಯಲಾಗ್ತದೆ. ಮತ್ತು ಎರಡೂ ಗರ್ಭಗೃಹಗಳಲ್ಲೂ ಕೂಡ ಬೃಹತ್ ಲಿಂಗಗಳಿರ್ತಕ್ಕಂಥದ್ದು, ಮತ್ತು ಇವುಗಳನ್ನು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತ ಹೇಳಿ ಕರೀತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಗರ್ಭಗೃಹಗಳ ಎದುರಿಗೆ ಎರಡು ನಂದಿ ಮಂಟಪಗಳಿದ್ದರೆ, ಸಹಸ್ರಾರು ವಿಗ್ರಹಗಳನ್ನು ಒಳಗೊಂಡಿರತಕ್ಕಂಥ ಈ ದೇವಾಲಯ ಬೇಲೂರಿನ ದೇವಾಲಯಕ್ಕಿಂತಲೂ ಕೂಡ ಮಿಗಿಲಾಗಿದೆ, ಭಿನ್ನವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ದೇವಾಲಯದ ಹೊರಗೋಡೆಗಳಲ್ಲಿ ಒಂದರ ಮೇಲೆ ಒಂದರಂತೆ 8 ಸಾಲು ಚಿತ್ರಪಟಿಕೆಗಳಿರ್ತಕ್ಕಂಥದ್ದು, ಅವನ ಅಲಂಕಾರ ಪಟಿಕೆಗಳು ಅಂತ ಹೇಳಿ ಕರೆಯಲಾಗ್ತದೆ. ಇಲ್ಲೆಲ್ಲ ಕೂಡ ಹೊಯ್ಸಳ ಶಿಲ್ಪಿಗಳು ಹಲವಾರು ಸಣ್ಣ ಮತ್ತು ದೊಡ್ಡದಾದಂಥ ಶಿಲ್ಪಗಳನ್ನು ಕೆತ್ತಿ ಆ ದೇವಾಲಯವನ್ನು ಅಲಂಕೃತಗೊಳಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಮೊದಲನೇ ಪಟ್ಟಿನಲ್ಲಿ ಆನೆ ಇದ್ದರೆ, ಎರಡನೇ ಪಟ್ಟಿನಲ್ಲಿ ಸಿಂಹಗಳು, ಮೂರನೇ ಪಟ್ಟಿಕೆಯಲ್ಲಿ ಸುರುಳಿ ಆಕಾರ, ಈ ರೀತಿ ಒಂದೊಂದು ಪಟ್ಟಿಕೆಯಲ್ಲೂ ಕೂಡ ಒಂದೊಂದು ಅಂಶಗಳನ್ನು ಒಳಗೊಂಡಿರತಕ್ಕಂಥ ಉಬ್ಬು ಶಿಲ್ಪಗಳನ್ನು ಇಲ್ಲಿ ಶಿಲ್ಪಿಗಳು ಕೆತ್ತಿರುವುದರ ಮೂಲಕ ಇಡೀ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯವನ್ನು ವಿಭಿನ್ನಗೊಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡಿನ ಒಂದು ಪ್ರಮುಖವಾದಂಥ ವಸ್ತು ರಚನೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಾರದು. ಅದರಲ್ಲೂ ಈ ಪಟ್ಟಿಕೆಗಳಲ್ಲಿ, ಹೊರಗೋಡೆಯ ಪಟ್ಟಿಕೆಗಳೇನಿದೆ, ಆ ಪಟ್ಟಿಕೆಯಲ್ಲಿ ಇರ್ತಕ್ಕಂಥ ಚಿತ್ರಗಳು, ಅದರಂದರೆ ಉಬ್ಬು ಶಿಲ್ಪಗಳು ಕೂಡ ಇವತ್ತಿಗೂ ಕೂಡ ಅಧ್ಯಯನಕಾರರನ್ನು, ವಾಸ್ತು ಶಾಸ್ತ್ರಜ್ಞರನ್ನು, ಕಲಾರಾಧಕರನ್ನು ಕೈಬೀಸಿ ಕರೀತಾ ಇರತಕ್ಕಂಥದ್ದು ಹೊಯ್ಸಳರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂದರೆ ಬಹುಶಃ ತಪ್ಪಾಗಲಾರದು. ಹಾಗಾಗೇ ಪರಸಿಬ್ರವನು ಇದನ್ನು ಹೊಯ್ಸಳೇಶ್ವರ ದೇವಾಲಯವನ್ನು, ಹಲೆಬೇಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದಲ್ಲಿ ಇದು ಅತ್ಯುನ್ನತವಾದಂಥ ಸೃಷ್ಟಿ ಅಂತ ಹೇಳಿ ಕರೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇದರೆಲ್ಲದರ ಜೊತೆಗೆ ಬೇಲೂರಿನ ಚನ್ನಕೇಶವ ದೇವಾಲಯ ಆಗಿರ್ಬೋದು, ಹಳೆಬೀಡಿನ ಹೊಯ್ಸಳೇಶ್ವರ ಆಗಿರ್ಬೋದು, ಸೋಮನಾಥಪುರದ ಕೇಶವ ದೇವಾಲಯ ಆಗಿರ್ಬೋದು, ಎಲ್ಲ ದೇವಾಲಯಗಳು ಕೂಡ ಹೊಯ್ಸಳ ಶಿಲ್ಪಕಲೆಯ ಮತ್ತು ಹೊಯ್ಸಳರ ಕಾಲದ ಕಲೆಗೆ ರಾಜಾಶ್ರಯ ಸಿಕ್ಕಿದ್ದಂಥದ್ರ ಬಗ್ಗೆ ಮತ್ತು ಕಲಾರಾಧನೆಯ ಬಗ್ಗೆ ಹೊಯ್ಸಳ ಅರಸರು ಹೊಂದಿದ್ದಂಥ ಬದ್ಧತೆಯ ಬಗ್ಗೆ ನಮಗೆ ವಿಚಾರಗಳು ಗೋಚರ ಆಗ್ತಾ ಹೋಗ್ತವೆ. ಅದರಲ್ಲೂ ಹೊಯ್ಸಳ ಶಿಲ್ಪಕಲೆಯ ಅನ್ನುವಂಥದ್ದು ವಿಶ್ವವಿಖ್ಯಾತಿಯನ್ನು ಪಡೆಯಲಿಕ್ಕೆ ಹೊಯ್ಸಳ ಶಿಲ್ಪಿಗಳು ತೋರಿರ್ತಕ್ಕಂಥ ಜಾಣ್ಮೆ, ಪ್ರತಿಭೆ, ನಿಷ್ಠೆ ಇವೆಲ್ಲವೂ ಕೂಡ ಪ್ರಮುಖ ಕಾರಣಗಳಾಗಿದ್ದು, ಇವತ್ತು ಭಾರತದಲ್ಲಿ ಅದರಲ್ಲೂ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಹೊಯ್ಸಳರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅವರು ನೀಡಿರ್ತಕ್ಕಂಥ ಕೊಡುಗೆಯನ್ನು ಸದಾಕಾಲ ನೆನಪಿನ ಮಾಡಿಕೊಳ್ತಕ್ಕಂಥ ಮತ್ತು ಆ ಕಲಾ ವಾಸ್ತುಶಿಲ್ಪದ ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ನಾವು ಮತ್ತೆ ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಈ ಮೂಲಕ ಹೊಯ್ಸಳ ರಾಜ್ಯಮನೆತನ ಏನಿದೆ, ಕರ್ನಾಟಕವನ್ನು ಸುಮಾರು 3 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದಂಥ ಹೊಯ್ಸಳ ರಾಜಮನೆತನ ಏನಿದೆ, ಆ ರಾಜಮನೆತನದ ಸಾಧನೆಗಳನ್ನು, ಅದು ಸೈನಿಕ ಸಾಧನೆಗಳಾಗಿರ್ಬೋದು, ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಸಾಧನೆಗಳಾಗಿರ್ಬೋದು, ಆ ಎಲ್ಲ ಸಾಧನೆಗಳನ್ನು ನಾವು ಪುನರ್ಮನನ ಮಾಡಿಕೊಳ್ಳೋದು ಬೇಕಾದ ಅಗತ್ಯತೆ ಇದೆ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸಾವಕಾಶವಾಗಿ ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾದ ವೆಂಕಟೇಶ್ ಟಿಎಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ವಿನುತ್ ಟಿಕೆ.